ಜಗತ್ತಿನ ಜಡ ಮತ್ತು ಚೇತನ ಪದಾರ್ಥಗಳನ್ನು ಕೇವಲ ಜ್ಞಾನಿ ಭಗವಂತರು ಕೇವಲ ಜ್ಞಾನದಲ್ಲಿ ಕಂಡು ಅವುಗಳನ್ನು ನೋಡಿ ಅವುಗಳ ಸ್ವರೂಪ ಹೇಗಿದೆಯೋ ಹಾಗೆಯೇ ವರ್ಣನೆ ಮಾಡಿ ಹೇಳಿದರು. ಯಾವ ವಸ್ತುವಿನ ಸ್ವರೂಪ ಹೇಗೆ ಜ್ಞಾನದಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆಯೋ ಅದನ್ನ ಅದೇ ರೂಪದಲ್ಲಿ ಹೇಳುವುದು, ಇದು ಕೇವಲ ಜ್ಞಾನದ ಕಾರ್ಯ. ನಮ್ಮ ಹತ್ತಿರ ಇರತಕ್ಕಂತಹ ಜ್ಞಾನವೂ ಕೂಡ ಪರವಸ್ತುಗಳನ್ನು ತನ್ನ ತಿಳಿದುಕೊಂಡು ಪರವಸ್ತುಗಳ ಬಗ್ಗೆ ವರ್ಣನೆಯನ್ನು ಮಾಡಿ ಹೇಳುತ್ತೆ ಹೇಳುವಂತಹ ಯೋಗ್ಯತೆ ಶಕ್ತಿ ನಮ್ಮ ಜ್ಞಾನದಲ್ಲಿಯೂ ಕೂಡ ಇದೆ. ಆದರೆ ವ್ಯತ್ಯಾಸ ಇಷ್ಟೇ, ನಮ್ಮ ಜ್ಞಾನಕ್ಕೂ ಮತ್ತು ಕೇವಲಿ ಭಗವಂತರ ಪರಮಾತ್ಮನ ಜ್ಞಾನಕ್ಕೂ ವ್ಯತ್ಯಾಸ ಏನು ಅಂತಂದರೆ, ನಮ್ಮ ಜ್ಞಾನ ಪ್ರತ್ಯಕ್ಷವಾಗಿ ಇರತಕ್ಕಂತಹ ವಸ್ತುಗಳ ವರ್ಣನೆಯನ್ನು ಮಾಡಿ ಹೇಳಬಹುದು, ಪರೋಕ್ಷದಲ್ಲಿರತಕ್ಕಂತಹ ವಸ್ತುಗಳನ್ನು ವರ್ಣನೆ ಮಾಡಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೂತ್ಕೊಂಡಿದ್ದೇವೆ ಅಂದಮೇಲೆ ನಮ್ಮ ಕಣ್ಣಿಗೆ ಕಾಣುವಂತಹ, ಕಿವಿಯಿಂದ ಕೇಳಿಸುವಂತಹ ವಸ್ತುಗಳ ಬಗ್ಗೆ ನಮ್ಮ ಜ್ಞಾನ ವರ್ಣನೆ ಮಾಡಿ ಹೇಳಬಹುದು. ಆದರೆ ಯಾವುದು ನಮ್ಮ ಕಣ್ಮುಂದೆ ಇಲ್ಲ ಅದನ್ನ ವರ್ಣನೆ ಮಾಡಿ ಹೇಳಿ ಅಂತಂದ್ರೆ ಸಾಧ್ಯವಿಲ್ಲ. ಸರಿಯಾಗಿ 3 ಗಂಟೆಗೆ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಅಂತಂದ್ರೆ ಮನೆಯನ್ನ ಬಿಡುವಾಗ ಮನೆಯಲ್ಲಿ ಏನು ಪರಿಸ್ಥಿತಿ ಇತ್ತು ಎಲ್ಲ ಗೊತ್ತು. ಮನೆಯಿಂದ ಹೊರಗೆ ಬಿದ್ದ ನಂತರ ಮನೆಯಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಂಥ ಜ್ಞಾನ ನಮ್ಮದು. ನಮ್ಮ ಜ್ಞಾನ ವಸ್ತುವಿನ ಪರೋಕ್ಷ ರೂಪವನ್ನು ತಿಳಿದುಕೊಳ್ಳಲ್ಲ. ಪರೋಕ್ಷದಲ್ಲಿರತಕ್ಕಂಥ ವಸ್ತುವಿನ ಪರಿಣಮನ ಪರಿಣತಿಯನ್ನು ತಿಳಿದುಕೊಳ್ಳಲ್ಲ. ನಮ್ಮ ಕಣ್ಣುಗಳು ನಮ್ಮ ಕಿವಿಗಳು ಮುಂದೆ ಇರತಕ್ಕಂಥ ಪ್ರತ್ಯಕ್ಷ ವಸ್ತುವಿನ ಸ್ವರೂಪವನ್ನು ತಿಳಿದುಕೊಂಡು ಕ್ರಮದಿಂದ ಹೇಳಲಿಕ್ಕೆ ಸಾಧ್ಯ. ಇದೇ ವ್ಯತ್ಯಾಸ ನಮ್ಮ ಜ್ಞಾನಕ್ಕೂ ಮತ್ತು ಕೇವಲಿ ಭಗವಂತರ ಜ್ಞಾನಕ್ಕೆ ಇರುವಂತಹ ವ್ಯತ್ಯಾಸ ಇದು. ಇದಿಷ್ಟೇ. ಯಾವ ಜ್ಞಾನ ಒಳ್ಳೆಯದು? ಕೇವಲಿ ಭಗವಂತರ ಜ್ಞಾನ ಒಳ್ಳೆಯದು. ಯಾಕೆ ಒಳ್ಳೆಯದು ಅಂತಂದರೆ ಅವರು ಅನಂತ ಕಾಲದ ಹಿಂದೆ ಆಗಿರತಕ್ಕಂತಹ ಮಧ್ಯದಲ್ಲಿ ಆಗಿರತಕ್ಕಂತಹ ಅದರ ನಂತರವಾಗಿರತಕ್ಕಂತಹ ಇವತ್ತಿನ ದಿವಸ ಆಗಿರತಕ್ಕಂತಹ ನಾಳೆ ಆಗುವಂತಹ ಅನಂತ ಕಾಲದ ನಂತರ ಆಗುವಂತಹ ಎಲ್ಲಾ ವಿಷಯಗಳನ್ನು ಏಕಕಾಲಕ್ಕೆ ಒಂದೇ ಸಮಯದಲ್ಲಿ ತಿಳಿಯುತ್ತದೆ. ಅದಕ್ಕಾಗಿ ಅವರ ಜ್ಞಾನಕ್ಕೆ ಕೇವಲ ಜ್ಞಾನ ಅಂದರು ಮತ್ತು ನಮ್ಮ ಜ್ಞಾನಕ್ಕೆ ಎಂಥ ಜ್ಞಾನ ಅಂದರು? ಪರೋಕ್ಷ ಜ್ಞಾನ. ನಮ್ಮ ಜ್ಞಾನ ಪರೋಕ್ಷ ಜ್ಞಾನ, ಅವರ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಎಷ್ಟು ಪ್ರತ್ಯಕ್ಷ ಅಂತಂದ್ರೆ ಏಕದೇಶ ಪ್ರತ್ಯಕ್ಷನೂ ಅಲ್ಲ, ಸರ್ವ ಪ್ರತ್ಯಕ್ಷ. ಏಕದೇಶ ಪ್ರತ್ಯಕ್ಷ ಜ್ಞಾನ ಅಂತಂದ್ರೆ ಅವಧಿ ಜ್ಞಾನ, ಮನಃಪರಿಯ ಜ್ಞಾನ, ಈ ಕೆಲವು ಜ್ಞಾನಗಳು ಏಕದೇಶ ಪ್ರತ್ಯಕ್ಷ ಜ್ಞಾನಗಳು. ಭೂತವನ್ನೂ ತಿಳಿದುಕೊಳ್ಳಬಹುದು, ಗತಿಸಿದ ವಿಷಯವನ್ನೂ ತಿಳಿದುಕೊಳ್ಳಬಹುದು, ವರ್ತಮಾನದ ವಿಷಯವನ್ನು ತಿಳಿದುಕೊಳ್ಳಬಹುದು. ಏನಾಯ್ತು? ಗತಿಸಿದ ವಿಷಯವನ್ನು ತಿಳಿದುಕೊಳ್ಳಬಹುದು, ವರ್ತಮಾನವನ್ನು ತಿಳಿದುಕೊಳ್ಳಬಹುದು, ಭವಿಷ್ಯತ್ವವನ್ನು ತಿಳಿದುಕೊಳ್ಳಬಹುದು. ಆದರೆ ನಮ್ಮ ಜ್ಞಾನ, ಅವಧಿ ಜ್ಞಾನ ಮತ್ತು ಮನಃಪರಿ ಜ್ಞಾನ ಏಕದೇಶ. ದ್ರವ್ಯ, ಕ್ಷೇತ್ರ ಮತ್ತು ಕಾಲ, ಭವ ಮತ್ತು ಭಾವಗಳ ಮರ್ಯಾದೆಯಿಂದ ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವಗಳ ಮರ್ಯಾದೆಯಿಂದ ತಿಳಿದುಕೊಳ್ಳತಕ್ಕಂತಹ ಜ್ಞಾನಗಳಿಗೆ ಅವಧಿ ಜ್ಞಾನ ಮತ್ತು ಮನಃ ಪರ್ಯ ಜ್ಞಾನ ಅಂತ ಹೇಳಿದರು. ಇವು ಪ್ರತ್ಯಕ್ಷ ಜ್ಞಾನಗಳು. ಆದರೆ ಕೇವಲ ಜ್ಞಾನದಂತೆ ಸಂಪೂರ್ಣವಾಗಿ ಸಕಲ ಲೋಕಾಲೋಕದ ಸಮಸ್ತ ದ್ರವ್ಯಗಳನ್ನು ಏಕಕಾಲದಲ್ಲಿ ಪ್ರತ್ಯಕ್ಷವಾಗಿ ತಿಳಿತಕ್ಕಂತಹ ಜ್ಞಾನಗಳಲ್ಲ. ಇಲ್ಲಿ ದ್ರವ್ಯಗಳ ಮರ್ಯಾದೆನೂ ಬಂತು, ಇಲ್ಲಿ ಕ್ಷೇತ್ರದ ಮರ್ಯಾದೆನೂ ಬಂತು, ಇಲ್ಲಿ ಕಾಲದ ಮರ್ಯಾದೆನೂ ಬಂತು. ಎಷ್ಟು ಕಾಲದ್ದು? ಹಿಂದ್ಗಡೆಗೆ ಏಳು ಭವದ ಯಾವ ಕಾಲಿದೆ ಅಷ್ಟು. ಎಷ್ಟು ಭವಗಳದ್ದು? ಏಳು ಭವಗಳದ್ದು. ಇನ್ನು ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋದಂತಂದ್ರೆ ಮತ್ತಿಷ್ಟು ಭವಗಳನ್ನು ತಿಳ್ಕೊಳ್ಬಹುದು. ಅನಂತ ಭವಗಳನ್ನು ತಿಳಿಯುವ ಶಕ್ತಿ ಅವಧಿ ಜ್ಞಾನದಲ್ಲಿಲ್ಲ. ಭವಿಷ್ಯದ ವಿಷಯವನ್ನು ಅನಂತ ವಿಷಯವನ್ನು ತಿಳಿದುಕೊಳ್ಳತಕ್ಕಂಥ ಶಕ್ತಿ ಅವಧಿ ಜ್ಞಾನದಲ್ಲಿಲ್ಲ, ಮನಃ ಪರ್ಯ ಜ್ಞಾನದಲ್ಲಿಲ್ಲ. ಮನಃ ಪರ್ಯ ಜ್ಞಾನ ಮನಸ್ಸಿನಲ್ಲಿ ಇರುವಂತಹ ಬೇರೆಯವರ ಮನಸ್ಸಿನಲ್ಲಿರತಕ್ಕಂತಹ ವಿಚಾರಗಳನ್ನು ಕ್ಯಾಚ್ ಮಾಡುವಂತಹ ಜ್ಞಾನ. ಅದು ದ್ರವ್ಯ ಮರ್ಯಾದೆಯಿಂದ, ಕ್ಷೇತ್ರ ಮರ್ಯಾದೆಯಿಂದ, ಕಾಲ ಮರ್ಯಾದೆಯಿಂದ, ಭಾವ ಮರ್ಯಾದೆಯಿಂದ ತಿಳ್ಕೊಳ್ಳುತ್ತೆ. ಭವ ಇನ್ನು ಈ ಒಂದು ಮನಃ ಪರ್ಯಯ ಜ್ಞಾನಕ್ಕೆ ಇಷ್ಟೇ ಒಂದು ಕ್ಯಾಪಾಸಿಟಿ ಇದೆ ಅಂತಂದ್ರೆ ಇಷ್ಟೇ ಯಾಕೆ ಪ್ರಶ್ನೆ? ಕೇವಲ ಜ್ಞಾನ ಅನಂತವನ್ನು ತಿಳಿದುಕೊಳ್ತಕ್ಕಂತಹ ಶಕ್ತಿಯನ್ನು ಹೊಂದಿದೆ ಅಂತಂದ್ರೆ ಅದು ಯಾವ ತರ, ಯಾಕೆ ಎಲ್ಲವನ್ನ ಯಾಕೆ ತಿಳ್ಕೊಂತು, ಇದು ಯಾಕೆ ಎಲ್ಲನ್ನ ತಿಳ್ಕೊಳ್ಳಿಲ್ಲ? ಅದಕ್ಕೆ ಕಾರಣ ಏನು ಅಂತಂದ್ರೆ ಮನಃಪರೆಯ ಜ್ಞಾನ ಕರ್ಮಾಧೀನ. ಕೇವಲ ಜ್ಞಾನ ಕರ್ಮಾಧೀನ ಅಲ್ಲ, ಕರ್ಮರಹಿತ. ಉಳಿದ ಜ್ಞಾನಗಳೆಲ್ಲ ಕರ್ಮಸಹಿತ. ಮತಿ ಶ್ರುತ ಅವಧಿ ಮನಃಪರೆಯ ಅನ್ನತಕ್ಕಂತಹ ಜ್ಞಾನಗಳು ಕರ್ಮಸಹಿತ, ಕೇವಲ ಜ್ಞಾನ ಸಂಪೂರ್ಣ ಕರ್ಮರಹಿತ ಜ್ಞಾನಗಳು. ಜ್ಞಾನ ಕೇವಲ ಜ್ಞಾನ. ಯಾವ ಜ್ಞಾನ ಉತ್ತಮ? ಕೇವಲ ಜ್ಞಾನ ಉತ್ತಮ. ಅದನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಂದ್ರೆ ಏನ್ ಮಾಡಬೇಕು? ನಮ್ಮಲ್ಲಿದೆಯಲ್ಲದ ಇಲ್ಲ, ಎಲ್ಲರಲ್ಲಿದೆ. ನಿಮ್ಮಲ್ಲಿಲ್ಲ ಏತಿ? ಮತ್ತೆ ಯಾಕೆ ಮುಚ್ಚಿ ಇಟ್ಕೋಕದ್ರೆ ಹೇಳ್ರಿ ಅಲ್ಲ ಏತಿ? ಎಲ್ಲರಲ್ಲಿದೆ ಕೇವಲ ಜ್ಞಾನ, ಎಲ್ಲರಲ್ಲೂ ಇದೆ. ಆದರೆ ಈಗ ಸದ್ಯ ಆ ಕೇವಲ ಜ್ಞಾನದ ಮೇಲೆ ಸಂಪೂರ್ಣವಾಗಿ ಮುಚ್ಚುವಂತಹ ಆವರಣ, ಕರ್ಮದ ಆವರಣ ಕೂತ್ಕೊಂಡಿದೆ. ಆ ಕರ್ಮದ ಆವರಣವನ್ನ ನಾವು ತೆಗೆದುಹಾಕ್ತೇವೆ ಅಂತಂದ್ರೆ ಕೇವಲ ಜ್ಞಾನದ ಉತ್ಪತ್ತಿ ನಮಗೂ ಆಗಲಿಕ್ಕೆ ಸಾಧ್ಯ. ಆ ಕೇವಲ ಜ್ಞಾನವನ್ನ ಪಡೆಯಲಿಕ್ಕೆ ನಾವು ಏನ್ ಮಾಡಬೇಕು? ಕರ್ಮಗಳನ್ನ ನಾಶ ಮಾಡಿಕೊಳ್ಬೇಕು. ಹೌದು, ಕರ್ಮಗಳನ್ನ ನಾಶ ಮಾಡಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂತ ಕೇಳೋದು. ರತ್ನತ್ರಯ ಧಾರಣ ಮಾಡಬೇಕು. ರತ್ನತ್ರಯ ಧಾರಣ ಮಾಡಿತು ಅಂತಂದ್ರೆ ಕರ್ಮ ನಾಶ ಆಗಬಹುದ? ಆಗಬಹುದು. ಯಾಕೆ ಆಗಲಿಕ್ಕಿಲ್ಲ? ಹೇಗೆ? ಮತ್ತೆ ಅದು ಬಿಟ್ಟಾಗ ರತ್ನತ್ರಯ ಪ್ರಗಟ ಆಗೋದಲ್ಲ. ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ ಯಾರಿಗಿಲ್ಲ ಅವ್ರ ಹತ್ತರ ರತ್ನತ್ರಯ ಇದ್ದೇ ಇದೆ. ಆದರೂ ಕೇವಲ ಜ್ಞಾನಾವರಣೀಯ ಕರ್ಮ ನಾಶವಾಗಬಹುದು, ಆಗದೇನೂ ಇರಬಹುದು, ಎರಡೂ ಹೇಳಿದ್ರಲ್ಲ. ಅದು ಯಾವ ತರ ಅನೇಕಾಂತ? ಅನೇಕಾಂತ ದೃಷ್ಟಿ ಬಂತಲ್ಲ ಇಲ್ಲಿ. ರತ್ನತ್ರಯವನ್ನ ಧಾರಣೆ ಮಾಡಿರತಕ್ಕಂತಹ ಮನುಷ್ಯನಿಗೆ ಮುನಿ ಅಂತ ಹೇಳ್ತಾರೆ. ಆ ಮುನಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಬೇಕು ಅಂತಂದ್ರೆ ಯಾವ ತರ ಮಾಡಬೇಕು ಅವರು? ಗುಣಸ್ಥಾನಗಳನ್ನು ಹತ್ತಬೇಕು. ಆರನೇ ಏಳನೇ ಗುಣಸ್ಥಾನದಲ್ಲಿ ರತ್ನತ್ರಯವನ್ನು ಧಾರಣೆ ಮಾಡಬೇಕು. ಮುಂದಿನ ಗುಣಸ್ಥಾನಗಳನ್ನು ಹತ್ತಬೇಕು. ಮುಂದಿನ ಗುಣಸ್ಥಾನಗಳನ್ನು ಹತ್ತಬೇಕು ಅಂತಂದ್ರೆ ಸಂಜ್ವಲನ ಕಷಾಯವನ್ನು ಜಯಿಸಬೇಕು. ಎಷ್ಟನ್ನ ಜಯಿಸಿದ್ದಾಗಿದೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಾವರಣ ಈ ಕಷಾಯಗಳನ್ನು ಜಯಿಸಿದ್ದಾಗಿದೆ. ಇನ್ನು ಜಯಿಸುವಂತದ್ದು ಎಷ್ಟು ಉಳಿದಿದೆ? ಹದಿಮೂರು. ಒಂಬತ್ತು ನೋಕಷಾಯಗಳು, ನಾಲ್ಕು ಸಂಜ್ವಲನ ಕಷಾಯ. ಈ ಸಂಜ್ವಲನ ಕಷಾಯ ಎಲ್ಲಿ ತನಕ ಇದೆ? ಉದಯದಲ್ಲಿ. ಅಲ್ಲಿಯ ತನಕ ನಮಗೆ ಅಂತರಾಯ ಕರ್ಮವೂ ಕಟ್ಟುತ್ತೆ, ಜ್ಞಾನಾವರಣಿ ಕರ್ಮವೂ ಕಟ್ಟುತ್ತದೆ, ದರ್ಶನಾವರಣಿ ಕರ್ಮವೂ ಕಟ್ಟುತ್ತದೆ, ಮೋಹಿನಿ ಕರ್ಮದ ಉದಯದಲ್ಲಿ ಮೋಹಿನಿ ಕರ್ಮವೂ ಕಟ್ಟುತ್ತದೆ. ಅದಕ್ಕೆ ಮೋಹಿನಿ ಕರ್ಮವನ್ನೇ ಜಯಿಸಬೇಕಂತ ಹೇಳಿದರು. ಯಾರು ಮೋಹವನ್ನು ಜಯಿಸಿದರೋ ಅವರಿಗೆ ಮೋಕ್ಷ ಆಯಿತು, ಕೇವಲ ಜ್ಞಾನ ಆಯಿತು. ಮೋಹ ಮುಕ್ತಿಯಿಂದ ಜೀವನ್ಮುಕ್ತನಾಗಬಹುದು, ನಾವು ಅರ್ಹಂತ ಅವಸ್ಥೆಯನ್ನು ಪಡೆಯಬಹುದು. ಅರ್ಹಂತರು ಜೀವನ್ಮುಕ್ತರು ಅಂತ ಅನ್ನಿಸಿಕೊಳ್ತಾರೆ, ಅಂದರೆ ಭವಿಷ್ಯ ಕಾಲದಲ್ಲಿ ಅವರು ಇನ್ನು ಸಾಂಸಾರಿಕ ಜೀವನವನ್ನು ಜೀವಿಸುವಂತವರಲ್ಲ. ಆದ್ದರಿಂದ ಅರ್ಹಂತರಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಅರ್ಹಂತರಿಗೆ ಸಾಂಸಾರಿಕ ಜೀವನ ಇದೆಯೇನು? ಇಲ್ಲ. ಸಾಂಸಾರಿಕ ಜೀವನ ಅರ್ಹಂತ ಪರಮೇಷ್ಠಿಗಳಿಗೆ ಇಲ್ಲವೇ ಇಲ್ಲ. ಅದೇ ಬಹುದಿಂದ ಮುಕ್ತಿಗೆ ಹೋಗುವಂತವರು, ಅದೇ ಬಹುದಿಂದ ಶರೀರ ಮತ್ತು ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಂಡು ಶುದ್ಧ ಪರಮೇಷ್ಠಿಗಳಾಗತಕ್ಕಂಥವರು. ಆತ್ಮ ಶುದ್ಧ ಪರಮೇಷ್ಠಿ ಆಯಿತು ಅಂತಂದರೆ ಪುನರಾಗಮನ ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಕೇವಲ ಜ್ಞಾನದ ಉತ್ಪತ್ತಿಗಾಗಿ ನಾವು ಎಷ್ಟು ಮೋಹಿನಿ ಕರ್ಮಗಳನ್ನು ಜಯಿಸಬೇಕು? ಹದಿಮೂರು. ಶ್ರೇಣಿಯನ್ನು ಹತ್ತಿದ ನಂತರ ಸತ್ವದಲ್ಲಿ ಇರತಕ್ಕಂತಹ ಕರ್ಮಗಳು, ಜಯಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಕರ್ಮಗಳು ಎಷ್ಟು ಇರುತ್ತವೆ? ಕೇವಲ ಇಪ್ಪತ್ತೊಂದು. ಉಪಶಮ ಶ್ರೇಣಿ ಹತ್ತಿದ್ರೂ ಇಪ್ಪತ್ತೊಂದು, ಹತ್ತದಿದ್ರೂ ಇಪ್ಪತ್ತೊಂದು. ಯಾವ್ಯಾವು? ಸತ್ವದಲ್ಲಿ ಅಪ್ರತ್ಯಾಖ್ಯಾನಾವರಣಿ ಇದೆ, ಪ್ರತ್ಯಾಖ್ಯಾನಾವರಣೀಯ ಇದೆ, ಸಂಜ್ವಲನದ ಉದಯ ಇದೆ, ನೋಕಷಾಯಗಳ ಉದಯ ಇದೆ. ಇವು ಇಪ್ಪತ್ತೊಂದು. ಎಷ್ಟದು? ನಾಲ್ಕು ಮೂರಲೆ ಹನ್ನೆರಡು, ಒಂದು ಒಂಬತ್ತು, ಇಪ್ಪತ್ತೊಂದು. ಇಪ್ಪತ್ತೊಂದು ಪ್ರತ್ಯಾಖ್ಯಾನಾವರಣೀಯ, ಉದಯದಲ್ಲಿರಲ್ಲ, ಕ್ಷಯ ಮಾಡೋದಿದೆಯಲ್ಲ, ಸತ್ತು ಕ್ಷಯನೂ ಮಾಡೋದಿದೆ. ಅಪ್ರತ್ಯಾಖ್ಯಾನಾವರಣಿ ಪ್ರತ್ಯಾಖ್ಯಾನಾವರಣಿ ಕರ್ಮದ ಕ್ಷಯೋಪಶಮದಿಂದ ಮುನಿಯಾದ ನಂತರವೂ ಕೂಡ ಸಂಜ್ವಲನ ಕಷಾಯದ ಉದಯ ಇದೆ. ಇಂಥ ಸಂಜ್ವಲನ ಕಷಾಯವನ್ನಂತೂ ಉದಯದಿಂದಲೂ ಗೆಲ್ಲಬೇಕು, ಸತ್ವದಿಂದಲೂ ಗೆಲ್ಲಬೇಕು. ಆದರೆ ಅಪ್ರತ್ಯಾಖ್ಯಾನಾವರಣೀಯ ಪ್ರತ್ಯಾಖ್ಯಾನಾವರಣೀಯ ಈ ಕಷಾಯಗಳನ್ನು ನಾವು ಸತ್ವದಿಂದಷ್ಟೇ ಗೆಲ್ಲಬೇಕು, ಸತ್ತಾನಾಶ ಅಷ್ಟೇ ಮಾಡಬೇಕು. ಉದಯದಲ್ಲಿ ಅಂತೂ ಇಲ್ಲವೇ ಇಲ್ಲ. ಸತ್ತಾದಲ್ಲಿ ಇಟ್ಟುಕೊಂಡು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಬಹುದೇನು? ಸತ್ವನಾಶನೂ ಮಾಡಬೇಕು. ಸಂಜ್ವಲನ ಕಷಾಯವನ್ನು ಸತ್ತಾದಲ್ಲಿಟ್ಟುಕೊಂಡು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಬಹುದೇನು? ಸಂಜ್ವಲನ ಸಾಧ್ಯ ಇಲ್ಲ. ಯಾಕೆಂದರೆ ಹನ್ನೊಂದನೇ ಗುಣಸ್ಥಾನದಲ್ಲಿ ಹೋದ ನಂತರ ಅಲ್ಲಿ ಸತ್ವ ಇದೆ, ಉದಯ ಇಲ್ಲ. ಸಂಜ್ವಲನ ಕಷಾಯ ನೌನೌಕಷಾಯಗಳ ಸತ್ವ ಅಸ್ತಿತ್ವ ಇದೆ, ಆದರೆ ಉದಯ ಇಲ್ಲ. ಸತ್ತಾದೊಳಗಿದ್ರೆ ಉದಯದಲ್ಲಿ ಇರಬೇಕಂತ ಏನೇನಿಲ್ಲ, ಇರಬಹುದು ಇಲ್ಲದೇನೆ ಇರಬಹುದು. ಹನ್ನೊಂದನೇ ಗುಣಸ್ಥಾನದಲ್ಲಿ ಸತ್ವದಲ್ಲಿದೆ, ಆದರೆ ಯಾವುದು ಕೂಡ ಒಂದೂ ಉದಯದಲ್ಲಿ ಇಲ್ಲ. ಆದರೆ ಕೆಳಗಿನ ಗುಣಸ್ಥಾನಗಳಲ್ಲಿ ಸತ್ವನೂ ಇದೆ, ಉದಯನೂ ಇದೆ. ಹತ್ತನೇ ಗುಣಸ್ಥಾನದಲ್ಲಿ ಉದಯನೂ ಇದೆ, ಹತ್ತನೇ ಗುಣಸ್ಥಾನದಲ್ಲಿ ಸತ್ವನೂ ಇದೆ. ಕೇವಲ ಜ್ಞಾನ ಆಗಬೇಕು ಅಂತಂದ್ರೆ ನಾವು ಕೇವಲ ಉದಯವನ್ನೇ ಜಯಿಸಿದ್ರೆ ಆಗಬಹುದೇನು? ಇಲ್ಲ. ಉದಯವನ್ನು ಜಯಿಸಿದ್ರೆ ಆಗೋಲ್ಲ. ಯಾವುದನ್ನು ಜಯಿಸಬೇಕು? ಸತ್ತು. ಸತ್ವದಿಂದ ಖಾಲಿ ಮಾಡಬೇಕು. ಎಷ್ಟು ಪ್ರಕೃತಿಗಳು? 21 ಪ್ರಕೃತಿಗಳು. ಎಷ್ಟನ್ನು ಕ್ಷಯ ಮಾಡಿ ಬಂದಿದ್ದೇವೆ? 28ರಲ್ಲಿ ಎಷ್ಟನ್ನು ಕ್ಷಯ ಮಾಡಿಕೊಂಡು ಬಂದಿದ್ದೇವೆ? 7. ಅವು ಯಾವ? ಸಮ್ಯಕ್ತ ವಿರೋಧಿ ಕರ್ಮಗಳನ್ನು ಕ್ಷಯ ಮಾಡಿದ್ದೇವೆ. ಇನ್ನು ಸಂಯಮ ವಿರೋಧಿ ಕರ್ಮಗಳನ್ನು ಇನ್ನೂ ಕ್ಷಯ ಮಾಡಿಲ್ಲ, ಸತ್ವದಲ್ಲಿವೆ. ಅವುಗಳನ್ನೂ ಕೂಡ ಕ್ಷಯ ಮಾಡಬೇಕು. ಇರಲಿ, ಕ್ಷಯ ಮಾಡೋಣ, ನಂತರ ಮಾಡೋಣ, ನಂತರ ಮಾಡೋಣ. ಕೇವಲ ಜ್ಞಾನ, ಪ್ರತ್ಯಕ್ಷ ಜ್ಞಾನ, ಈ ಕೇವಲ ಜ್ಞಾನವನ್ನು ಪಡೆಯಲಿಕ್ಕೆ ನಾವು ಮೋಹಿನಿ ಕರ್ಮವನ್ನಷ್ಟೇ ಅಲ್ಲ, ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ ಮತ್ತು ಸಕಲ ಮೋಹಿನಿ ಕರ್ಮಗಳನ್ನು ಸಂಪೂರ್ಣ ಸತ್ವ ನಾಶ ಮಾಡಿದಾಗ ಕೇವಲ ಜ್ಞಾನದ ಉತ್ಪತ್ತಿ ಆಗ್ತದೆ. ಘಾತಿ ಕರ್ಮಗಳು 4 ಅಂತ ಹೇಳ್ತೀವಲ್ಲ, ಆ 4 ಘಾತಿ ಕರ್ಮಗಳಲ್ಲಿ ಮೊಟ್ಟ ಮೊದಲು ಯಾವ ಕರ್ಮ ನಾಶ ಆಗ್ತದೆ? ಮೋಹಿನಿ ಕರ್ಮ. ಮೋಹಿನಿ ಕರ್ಮ ನಾಶವಾದ ನಂತರ ಏಕಕಾಲದಲ್ಲಿ ಒಮ್ಮೆ ಯುಗಪತ್ ಎಷ್ಟು ಕರ್ಮಗಳು ನಾಶ ಆಗ್ತವೆ? 3. ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ. 3 ಕರ್ಮಗಳು ಕೂಡ ನಾಶ ಆಗಿಬಿಡ್ತವೆ. ಆವಾಗ ಕೇವಲ ಜ್ಞಾನ ಆಗ್ತದೆ. ಕೇವಲ ಜ್ಞಾನ ಆದ ನಂತರ ನಮ್ಮ ಆತ್ಮ ಏನನ್ನಿಸಿಕೊಳ್ತಾನೆ? ಅರಿಹಂತ ಪರಮೇಶ್ತಿ. ಅರ್ಹಂತ ಅವಸ್ಥೆ ಬಂತು. ಮುನಿ ಅವಸ್ಥೆ ಬರದೆ ಅರ್ಹಂತ ಅವಸ್ಥೆ ಬರ್ತದೇನು? ಇಲ್ಲ. ಗೃಹಸ್ಥ ಅವಸ್ಥೆ ಬಿಡದೇ ಹೊರತು ಮುನಿ ಅವಸ್ಥೆ ಬರ್ತದೇನು? ಇಲ್ಲ. ಅರ್ಹಂತ ಅವಸ್ಥೆ ಬರದೇ ಹೊರತು ಸಿದ್ಧ ಅವಸ್ಥೆ ಬರಬಹುದೇನು? ಇಲ್ಲ. ಸೀದಾ 4ನೇ ಗುಣಸ್ಥಾನದಿಂದ ನೇರವಾಗಿ ಸಿದ್ಧ ಪರಮೇಶ್ವರಿ ಆಗೋಣ. ಸಾಧ್ಯದೆ? ನಿಮ್ಮಲ್ಲಿ ಸಾಧ್ಯ ಇಲ್ಲ, ಶ್ವೇತಾಂಬರಿ ಎಲ್ಲ ಸಾಧ್ಯ. ವಸ್ತ್ರದೊಳಗೆ ಮೋಕ್ಷ ಇದೆ ಅಂತಾರಲ್ಲ, ದವಾಖಾನೆದ ಆದಿನಾಥ್ ಭಗವಂತರ ತಾಯಿ ಮರುದೇವಿ ಆನೆಯನ್ನ ಏರಿದಳಂತೆ. ಆನೆ ಮೇಲೆ ಕೂತ್ಕೊಳ್ಳೋದಿತ್ತು, ಆನೆಯನ್ನು ಹತ್ತಿದ ಕೂಡಲೇ ಕೇವಲ ಜ್ಞಾನ ಆಯಿತು. ಅದಕ್ಕಿಂತ ಮೊದಲು ಸಾಮಾಯಿಕನೂ ಮಾಡಲಿಲ್ಲ. ಈ ತರ ಶ್ವೇತಾಂಬರ ಶಾಸ್ತ್ರಗಳಲ್ಲಿ ಬರೆದದ್ದಿದೆ. ಇದು ಅರಿಹಂತರ ವಾಣಿ ಏನು? ಆ ಶಾಸ್ತ್ರ ಯಾರು ಬರೆದದ್ದು? ಜನ ಬರೆದದ್ದು. ಎಂಥ ಜನ? ಅಸಯಮಿ. ಎಂಥ ಅಸಯಮಿ? ಯಾವ ವೇಷದ ಅಸಯಮಿ ಜನ? ಪರಿಗ್ರಹಧಾರಿ, ಪಿಂಚಿಧಾರಿ, ಕಮಂಡಲೋಧಾರಿ, ಸಾಧು. ಸಾಧುಗಳೇ ಬರ್ತಾರೆ, ವೇಷಧಾರಿ ಸಾಧುಗಳು, ಬಾಯಿ ವೇಷಧಾರಿ ಸಾಧುಗಳು ಬರೆದಿದ್ದಾರೆ. ಆಮೇಲೆ ಇಲ್ಲಿ ತನಕ ಅದು ಪೈಲಾಪಾಸೂನ್ ಪರಂಪರಾ. ಇದು ಬಹಳ ಸಮಯದಿಂದ ನಡೆದುಕೊಂಡು ಬರ್ತಾ ಇದೆ. ಇದನ್ನು ಬಿಡಲಿಕ್ಕೆ ನಮಗೆ ಆಗುವುದಿಲ್ಲ. ನಾವು ಹೀಗೆ ನಡೆಯುವವರು. ಇವೆಲ್ಲ ನಂತರ ಬರತಕ್ಕಂಥ ವಿಷಯಗಳು. ಇನ್ನು ನಾವು ವಿಷಯದ ಮೇಲೆ ಬರೋಣ. ಇವತ್ತಿನ ವಿಷಯ, ಜೈನ ಧರ್ಮದ ಮೌಲಿಕ ವಿಶೇಷತೆಗಳು ಯಾವುವು? ಜೈನ ಧರ್ಮದ ಮೌಲಿಕ ವಿಶೇಷತೆಗಳು ಯಾವುವು? ಬಹಳ ಒಳ್ಳೆಯ ಪ್ರಶ್ನೆ ಇದೆ. ಜೈನ ಧರ್ಮದಲ್ಲಿ ಮೌಲಿಕ ವಿಶೇಷತೆಗಳು 6. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ 6. ಮೊದಲನೆಯದು ಅನೇಕಾಂತ, ಎರಡನೆಯದು ಶಾದ್ವಾದ, ಮೂರನೆಯದು ಅಪರಿಗ್ರಹವಾದ, ನಾಲ್ಕನೆಯದು ಅಹಿಂಸೆ, ಐದನೆಯದು ವಸ್ತುವಿನ ಸ್ವತಂತ್ರತೆ, ಆರನೆಯದು ಅವತಾರವಾದದ ನಿಷೇಧ. ಇವು ಎಷ್ಟು ಬಿಂದುಗಳು? ಆರು. ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಕೇವಲಿ ಭಗವಂತರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು? ಅನೇಕಾಂತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಅನೇಕಾಂತ ಅಂದರೆ ಏನು? ಅನೇಕಾಂತ ಅನೇಕ ಅಂದರೆ ಹಲವು, ಹಲವು ಅನೇಕ ಬಹಳಷ್ಟು, ಅನೇಕ ಅಂದರೆ ಹಲವು, ಅಂತ ಅಂದರೆ ಧರ್ಮ, ಹಲವು ಧರ್ಮ, ಹಲವು ಧರ್ಮಗಳು. ಅಂತ ಅಂದರೆ ಧರ್ಮ, ಅನೇಕ ಅಂದರೆ ಹಲವು, ಹಲವು ಧರ್ಮಗಳು. ಪ್ರತಿಯೊಂದು ವಸ್ತು ತಾನು ತನ್ನಲ್ಲಿ, ಪ್ರತಿಯೊಂದು ವಸ್ತು ಚೇತನ ವಸ್ತುವಾಗಿರಲಿ ಅಥವಾ ಅಚೇತನ ವಸ್ತುವಾಗಿರಲಿ, ತಾನು ತನ್ನಲ್ಲಿ ಹಲವು ಧರ್ಮಗಳನ್ನು ಹೊಂದಿದೆ. ಒಂದೇ ಧರ್ಮ ಇಲ್ಲ ಯಾವುದೇ ವಸ್ತುವಿನಲ್ಲಿ. ಎಷ್ಟು ಧರ್ಮಗಳಿವೆ? ಅನೇಕ ಧರ್ಮಗಳಿವೆ. ಅಂತವಿಲ್ಲದಷ್ಟು ಧರ್ಮಗಳಿವೆ. ಅನಂತ ಧರ್ಮಗಳಿಂದ ಕೂಡಿರುವ ವಸ್ತು ಇದೆ. ಪ್ರತಿಯೊಂದು ವಸ್ತು ಅನಂತ ಧರ್ಮದಿಂದ ಕೂಡಿಕೊಂಡಿದೆ. ಅನಂತ ಅಂದರೆ ಹಲವು, ಅನೇಕ. ಇದೇನು ಮಾಡಕ್ಕಿದ್ರಿ? ಅನೇಕ ಹಲವು. ಅನೇಕ ಅನೇಕ ಧರ್ಮಗಳನ್ನು ಹೊಂದಿರತಕ್ಕಂತಹ ಜಗತ್ತಿನ ಪ್ರತಿಯೊಂದು ವಸ್ತು ಅದೇ ಅನೇಕಾಂತ ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ವಸ್ತು. ಧರ್ಮ ಎಲ್ಲಿದೆ? ವಸ್ತುವಿನಲ್ಲಿದೆ. ಪ್ರತಿಯೊಂದು ವಸ್ತುವಿನಲ್ಲಿ ಎಷ್ಟು ಧರ್ಮಗಳಿವೆ? ಅನೇಕ. ಅದಕ್ಕಾಗಿ ವಸ್ತುವಿನ ಹೆಸರೇ ಅನೇಕಾಂತ. ವಸ್ತುವಿನ ಹೆಸರೇ ಅನೇಕಾಂತ. ಉದಾಹರಣೆಗೆ ಒಂದು ಉದಾಹರಣೆ ಕೊಟ್ಟರೆ ತಿಳಿದು ಬರ್ತದೆ ನೋಡಿ. ಬೆಂಕಿ ನೋಡಿದಿರಲ್ಲ ಎಷ್ಟೋ ಸಲ, ಪ್ರತಿನಿತ್ಯ ಅಡಿಗೆ ಮಾಡೋದಾದ್ರೆ ಬೆಂಕಿ ಇಲ್ಲದೆ ಅಡಿಗೆ ಮಾಡೋದೇ ಇಲ್ಲ. ಬೆಂಕಿಯ ಲಕ್ಷಣವೇನು? ಉಷ್ಣ ಬೆಂಕಿಯ ಧರ್ಮವೋ ಅಥವಾ ಅಧರ್ಮ? ಬೆಂಕಿಯ ಧರ್ಮ ಉಷ್ಣ. ಬೆಂಕಿ ಒಂದು ವಸ್ತು, ಉಷ್ಣ ವಸ್ತು. ಬೆಂಕಿಯಲ್ಲಿ ಉಷ್ಣತೆ ಇದೆ. ಬೆಂಕಿ ಅನ್ನತಕ್ಕಂತಹ ವಸ್ತುವಿನ ಮುಖ್ಯ ಧರ್ಮ ಉಷ್ಣತೆ. ಇದು ಒಂದು ಧರ್ಮ ಆಯಿತು. ಉಷ್ಣ ಅನ್ನತಕ್ಕಂಥದ್ದು ಒಂದು ಧರ್ಮ ಆಯಿತು. ಒಂದೇ ಧರ್ಮ ಇದೆಯೇನು ಆ ಬೆಂಕಿಯಲ್ಲಿ? ಇಲ್ಲ. ಎಷ್ಟಿವೆ? ಅನೇಕಿವೆ. ಆಮೇಲೆ ಮತ್ತೊಂದು ನಾಲ್ಕು ಧರ್ಮ ಹೇಳಿರಿ ನೋಡೋಣ. ಅನೇಕಿವೆ ಅಂತಂದ್ರೆ ಬೆಳಕು, ಬೆಂಕಿಯಿಂದ ಬೆಳಕು ಬರುತ್ತದೆ. ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಬೆಳಕಿದೆ. ಬೆಳಕು ಕೂಡ ಬೆಂಕಿಯ ಒಂದು ಧರ್ಮ. ಎರಡೇ ಧರ್ಮ ಇದಾವೇನು? ಇಲ್ಲ. ಬೆಂಕಿ ಯಾವಾಗಲೂ ತಾನು ಸುಡುತ್ತಿರುತ್ತದೆ, ಪ ಪರವಸ್ತುಗಳನ್ನು ಕೂಡ ಸುಡುತ್ತದೆ. ಸುಡುವ ಧರ್ಮ, ಸುಡುವಂತ ಧರ್ಮ ಬೆಂಕಿಯಲ್ಲಿ ಇದೆ. ಕೆಮ್ಮು ಯಾರ ಧರ್ಮ? ಜೀವಧರ್ಮ. ಎಲ್ಲಿ ಜೀವಿದೆಯೋ ಅಲ್ಲಿ ಕೆಮ್ಮಿದೆ, ಜೀವಿ ಅಲ್ಲಿ ಇಲ್ಲ ಅಲ್ಲಿ ಕೆಮ್ಮನೂ ಇಲ್ಲ. ಜೀವದ ಲಕ್ಷಣ ಕೆಮ್ಮು. ಹೌದು, ಮತ್ತೆ ಪುದ್ಗಲ್ ವಸ್ತು ಥೋಡಿ ಕೆಮ್ತದೆ, ಯಾವಾಗ ಮಾಯ ಕೆಮ್ತದೇನು? ಕೆಮ್ಮುಲ್ಲ. ವಸ್ತ್ರಗಳು ಕೆಮ್ತವೇನು? ಕಂಬುಗಳು ಕೆಮ್ತವೇನು? ಇಲ್ಲ. ಯಾವುದು ಕೆಮ್ಮುತ್ತದೆಯೋ ಅದು ಜೀವ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲಿ ಒಂದ ಧರ್ಮ ಅಲ್ಲ, ಅನೇಕ ಧರ್ಮಗಳಿದ್ದೇ ಇರ್ತವೆ. ಇದೇ ಅನೇಕ ಅಂತ. ವಸ್ತುವಿನಲ್ಲಿ ಎಷ್ಟು ಧರ್ಮಗಳಿವೆಯೋ ಅವು ಎಲ್ಲವನ್ನ ವ್ಯಕ್ತ ಮಾಡುವುದೇ ಅನೇಕಾಂತ. ವಸ್ತುವಿನಲ್ಲಿ ಇರುವಂತಹ ಯಾವುದೇ ಒಂದು ಧರ್ಮವನ್ನು ವ್ಯಕ್ತ ಮಾಡಿ ವಸ್ತುವಿನಲ್ಲಿ ಅದು ಒಂದೇ ಇರುತ್ತದೆ ಅಂತಕ್ಕಂಥದ್ದು ಏಕಾಂತ. ಒಂದೇ ಇರುತ್ತದೆ ಅನ್ನುವಂಥದ್ದು ಏಕಾಂತ ಆಯಿತು. ಏಕಾಂತ ಇದು ಮಿಥ್ಯಾಕಥನ, ಸುಳ್ಳು ಕಥನ. ಮಿಥ್ಯಾ ಅಂದರೆ ಸುಳ್ಳು, ಸುಳ್ಳು ಕಥನ. ಬೆಂಕಿ ಇದು ಕೇವಲ ಬೆಳಕನ್ನೇ ನೀಡುತ್ತದೆ, ಮತ್ತಾವ ಕೆಲಸವನ್ನೂ ಕೂಡ ಮಾಡುವುದಿಲ್ಲ. ಇದು ಅನೇಕಾಂತ ಆಯಿತು ಅಥವಾ ಏಕಾಂತ? ಏಕಾಂತ. ಇದು ಏಕಾಂತ. ಅನೇಕಾಂತ ಅಂದ್ರೆ ಯಾವುದು? ಇದನ್ನೇ ಅನೇಕಾಂತದಲ್ಲಿ ಹೇಳಬೇಕು ಅಂತಂದರೆ, ಬೆಂಕಿ ಇದು ಪ್ರಕಾಶವನ್ನೂ ಕೂಡ ಕೊಡುತ್ತದೆ. ಬೆಂಕಿ ಪ್ರಕಾಶಕವೂ ಹೌದು. ಇದು ಅನೇಕಾಂತ ವಚನ. ಹೂ ಹಚ್ತಲ್ಲ, ಹೂ ಅಂದ ತಕ್ಷಣ ಮತ್ತೆ ಯಾವುದಾದರೂ ಇದೆ ಅದರೊಳಗೆ ಇನ್ನೊಂದನ್ನ ಹೇಳಲಿಕ್ಕೆ ಆಸ್ಪದ ಕೊಟ್ಟು ಹೇಳಿದಾಗ ಅದು ಅನೇಕಾಂತ ವಚನ. ಬೆಂಕಿ, ಬೆಂಕಿ ಇದು ಬೆಳಕನ್ನೂ ನೀಡುತ್ತದೆ, ಪರವಸ್ತುಗಳನ್ನು ಕೂಡ ಸುಡುತ್ತದೆ. ಅದಕ್ಕಾಗಿ ಸುಡುವಂತಹ ಧರ್ಮ, ಬೆಳಕನ್ನು ನೀಡುವಂತಹ ಧರ್ಮ, ಉಷ್ಣತೆಯನ್ನು ಒದಗಿಸುವಂತಹ ಧರ್ಮ ಬೆಂಕಿಯಲ್ಲಿ ಇದೆ. ಈ ತರ ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಒಂದು ವಸ್ತುವಿನಲ್ಲಿ ಕೇವಲ ಭಗವಂತರು ಹೇಳಿದ ಆಧಾರದಿಂದ ವಸ್ತುವಿನಲ್ಲಿ ಎಷ್ಟು ಧರ್ಮಗಳಿವೆ ಅಂತಂದರೆ ಅನಂತ ಧರ್ಮಗಳಿವೆ. ಅನೇಕ ಅಂತಂದರೆ ಅನಂತ, ಏಕ ಅಂತಂದರೆ ಒಂದು. ಯಾವುದೂ ವಸ್ತು ಒಂದು ಧರ್ಮವನ್ನು ಹೊಂದಿಲ್ಲ ಜಗತ್ತಿನಲ್ಲಿ, ಅನೇಕ ಧರ್ಮಗಳನ್ನು ಹೊಂದಿದೆ. ಇದು ಸತ್ಯ. ಒಂದೇ ಧರ್ಮವನ್ನು ಹೊಂದಿದೆ, ಇದು ಅಸತ್ಯ. ಅಸತ್ಯ ಕಥನಕ್ಕೆ ಮಿಥ್ಯಾ ಕಥನ, ಮತ್ತು ಸತ್ಯ ಕಥನಕ್ಕೆ ಅನೇಕಾಂತ ಕಥನ ಅಂತ ಹೇಳಿದ್ದಾರೆ. ಅನೇಕವೆಂದರೆ ಹಲವು, ಅಂತವೆಂದರೆ ಧರ್ಮ ಅಥವಾ ಸ್ವಭಾವ. ಧರ್ಮಕ್ಕೆ ಇನ್ನೊಂದು ಹೆಸರು ಸ್ವಭಾವ. ಹೀಗಾಗಿ ವಸ್ತುವಿನ ಅನೇಕ ಪರಸ್ಪರ ವಿರೋಧಿ ಗುಣಗಳ ಧರ್ಮಗಳ ಸದ್ಭಾವವನ್ನು ಸ್ವೀಕರಿಸುವ ದೃಷ್ಟಿಯೇ ಅನೇಕಾಂತ ದೃಷ್ಟಿ. ಅನೇಕಾಂತ ದೃಷ್ಟಿ ಪರಸ್ಪರ ವಸ್ತುವಿನ ಸ್ವರೂಪವನ್ನು ಸ್ವೀಕಾರ ಮಾಡಬೇಕು. ಉದಾಹರಣೆ ಮುಂದೆ ಬಂತು. ಮನುಷ್ಯ ದೊಡ್ಡವನೇ ಇರುತ್ತಾನೆ, ಹಾಗೇನಿಲ್ಲ. ಚಿಕ್ಕವನೂ ಇದ್ದ, ಚಿಕ್ಕ ಮನುಷ್ಯ ಬಂದಿದ್ದ. ಈಗ ಇವತ್ತು ವಸ್ತುವಿನ ಯಾವ ಸ್ವರೂಪ ಜೀವತೆ ಇದೆಯೋ ಅದೇ ನಾಳಿನ ಹೊತ್ತು ಪರಿವರ್ತನೆಗೊಂಡು ದೊಡ್ಡದಾಗುತ್ತೆ. ವಸ್ತು ಚಿಕ್ಕವೂ ಇದೆ, ಚಿಕ್ಕದೂ ಇದೆ, ವಸ್ತು ದೊಡ್ಡದೂ ಇದೆ. ಚಿಕ್ಕ ವಯಸ್ಸಿನ ಅಪೇಕ್ಷೆಯಿಂದ ಚಿಕ್ಕದು, ದೊಡ್ಡ ವಯಸ್ಸಿನ ಅಪೇಕ್ಷೆಯಿಂದ ದೊಡ್ಡದು. ಇದು ಅನೇಕಾಂತ. ವಸ್ತು ಚಿಕ್ಕದೇ ಇರುತ್ತದೆ. ಇದು ಯಾವ ಕಥನ? ಏಕಾಂತ ಕಥನ. ಏಕಾಂತ ಕಥನ ಮಿಥ್ಯಾ ಕಥನೋ ಅಥವಾ ಸತ್ಯ ಕಥನ? ಮಿಥ್ಯಾ ಕಥನ. ನಾನು ಮನುಷ್ಯ ಬಹುದಲ್ಲಿ ಹುಟ್ಟಿದಾಗ ಕೇವಲ ವೃದ್ಧನೇ ಆಗಿದ್ದೆ. ಕೇವಲ ನಾನು ವೃದ್ಧನೇ ಆಗಿದ್ದೆ. ನನಗೆ ಚಿಕ್ಕ ಅವಸ್ಥೆನೂ ಇರಲಿಲ್ಲ, ಮಧ್ಯಮ ಅವಸ್ಥೆನೂ ಇರಲಿಲ್ಲ, ಸೀದಾ ವೃದ್ಧಾವಸ್ಥೆಯಲ್ಲಿಯೇ ಇದ್ದೆ. ಈ ತರ ಇದು ಏಕಾಂತ ಆಯ್ತು, ಸುಳ್ಳುನೂ ಆಯ್ತು. ಯಾವುದು ಏಕಾಂತವೋ ಅದು ಸುಳ್ಳು. ಕೇವಲಿ ಭಗವಂತರು ತಮ್ಮ ಕೇವಲ ದಾನದಲ್ಲಿ ಜಗತ್ತನ್ನು ಯಾವ ಥರದಲ್ಲಿ ಕಂಡರು ಅಂತಂದ್ರೆ, ವಸ್ತು ಪ್ರತಿಯೊಂದೂ ಕೂಡ ಅನೇಕ ಹಲವು ಅನಂತ ಧರ್ಮಗಳನ್ನು ಹೊಂದಿದೆ ಅನ್ನುವುದನ್ನು ನೋಡಿದರು, ಕಂಡರು. ಮತ್ತು ಆ ವಸ್ತುವಿನ ಎಷ್ಟು ಧರ್ಮಗಳಿದ್ದವೋ ಅವುಗಳನ್ನೆಲ್ಲ ಪ್ರತಿಪಾದಿಸಿದರು, ಅವುಗಳನ್ನೆಲ್ಲ ಹೇಳಿದರು. ಅದಕ್ಕಾಗಿ ಕೇವಲಿ ಭಗವಂತರ ವಾಣಿಯನ್ನ ಅನೇಕಾಂತವಾಣಿ ಅಂತ ಹೇಳ್ತಾರೆ. ಜೈನ ಧರ್ಮ ಎಂಥ ಸಿದ್ಧಾಂತವನ್ನು ಹೇಳುವಂತಹ ಧರ್ಮ? ಅನೇಕಾಂತ ಧರ್ಮವನ್ನ, ಅನೇಕಾಂತ ಸಿದ್ಧಾಂತವನ್ನು ಹೇಳುವಂತಹ ಧರ್ಮ. ಸಿದ್ಧಾಂತ ಹೇಗೆ ಆಯಿತು? ಸಿದ್ಧಾಂತ ಅಂದ್ರೆ ಏನು ನೋಡಿ. ಸಿದ್ಧ ಒಂದು ಶಬ್ದ, ಅಂತ ಇನ್ನೊಂದು ಶಬ್ದ. ಅಂತ ಅಂದರೆ ಧರ್ಮ, ಸಿದ್ಧ ಅಂದರೆ ಸಿದ್ಧವಾಗಿಯೇ ಇವೆ ಅನಾದಿ ಕಾಲದಿಂದ. ಅಂತ ಧರ್ಮಗಳು ಸಿದ್ಧವಾಗಿಯೇ ಇವೆ, ಅನಂತ ಧರ್ಮಗಳು ಎಲ್ಲಿ? ಯಾವ ವಸ್ತುವಿನಲ್ಲಿ? ಅದು ವಸ್ತುವಿನ ಸಿದ್ಧಾಂತ. ಅದು ವಸ್ತುವಿನ ಸಿದ್ಧಾಂತ, ವಾಸ್ತವಿಕ ಸಿದ್ಧಾಂತ, ಸತ್ಯ ಸಿದ್ಧಾಂತ. ತಿಳಿದು ಬರ್ತೈತಿ? ಏನು ಹೇಳ್ಕದೇವು ತಿಳಿದು ಬರ್ತೈತಿ? ಯಾರ್ದು ಹೇಳ್ಕದೇವು ನಮ್ಮ? ಇಲ್ಲ, ನಿಮ್ದು ಹೇಳಕದೀವಿ. ನೀವು ವಸ್ತು ಅಥವಾ ಅಲ್ಲ? ವಸ್ತು. ಯಾವ ವಸ್ತು? ಚೇತನ ವಸ್ತು. ಚೇತನ ವಸ್ತುವಿನ ಧರ್ಮ ಯಾವುದು? ಅನೇಕಾಂತ ಧರ್ಮ. ಅನೇಕಾಂತ ಧರ್ಮದಲ್ಲಿ ನಾವು ಚೇತನ ವಸ್ತುವಿನ ಮುಖ್ಯ ಲಕ್ಷಣ ಹೇಳಿ ಅಂತಂದಾಗ ಏನು ಹೇಳ್ತೀವಿ? ನಾವು ಜ್ಞಾನಮಯ, ದರ್ಶನಮಯ. ಜ್ಞಾನಮಯ ಮತ್ತು ದರ್ಶನಮಯ. ಆತ್ಮ ಜ್ಞಾನ ಗುಣವನ್ನು ಹೊಂದಿರುವ ಕಾರಣ ಜ್ಞಾನಿ, ದರ್ಶನ ಗುಣವನ್ನು ಹೊಂದಿರುವ ಕಾರಣ ದರ್ಶಿನಿ. ಆತ್ಮ ಕೇವಲ ಜ್ಞಾನಗುಣಿ, ಅದರೊಳಗೆ ಮತ್ತೆ ಯಾವ ಗುಣಗಳು ಕೂಡ ಇಲ್ಲ. ಹೀಗೆ ಹೇಳಬಹುದೇನು? ಏಕಾಂತವಾದಾಗುತ್ತೆ. ಆತ್ಮ ಕೇವಲ ಕೇವಲ ಜ್ಞಾನಿ, ಮತ್ಯಾವ ಜ್ಞಾನವೂ ಕೂಡ ಅದರಲ್ಲಿ ಇಲ್ಲ. ಇದು ಏಕಾಂತ. ಯಾಕೆಂದರೆ ಅನ್ಯ ಗುಣಗಳಿಗೆ ಬೇರೆ ಗುಣಗಳಿಗೆ ಧಕ್ಕೆ ಬಂತು. ಕೇವಲ ಜ್ಞಾನಿ ಅಂದ ತಕ್ಷಣ ಮತಿಜ್ಞಾನಿ ಅಲ್ಲ, ಶ್ರುತಜ್ಞಾನಿ ಅಲ್ಲ, ಮನಪರಿ ಜ್ಞಾನಿ ಅಲ್ಲ, ಔಧಿ ಜ್ಞಾನಿ ಅಲ್ಲ, ನಿಷೇಧ ಆಯಿತು. ಬೇರೆ ಗುಣಗಳನ್ನು ನಿಷೇಧಿಸಿ ಒಂದೇ ಗುಣದ ಸಮರ್ಥನೆಯನ್ನು ಮಾಡುವುದು ಏಕಾಂತ, ಮತ್ತು ಒಂದು ಗುಣವನ್ನು ಸಮರ್ಥನೆ ಮಾಡುವಾಗ ಅನ್ಯ ಗುಣಗಳ ಅಸ್ತಿತ್ವವನ್ನು ತೋರಿಸಿಕೊಡುವುದು, ಇದು ಅನೇಕಾಂತ. ಹೇಗೆ ತೋರಿಸಿಕೊಡುವುದು? ಒಂದು ಗುಣವನ್ನು ಪ್ರತಿಪಾದಿಸುವಾಗ ಅನ್ಯ ಗುಣಗಳ ಅಸ್ತಿತ್ವಕ್ಕೆ ಧಕ್ಕೆ ಬರದ ಹಾಗೆ ಹೇಳಬೇಕು. ಯಾವ ತರದಲ್ಲಿ ಹೇಳೋಣ? ಆತ್ಮ ಕೇವಲ ಜ್ಞಾನಿನೂ ಹೌದು, ಆಯ್ತಲ್ಲ, ಧಕ್ಕೆ ಬಂತೇನ? ಅಂದರೆ ಮತಿ ಜ್ಞಾನಿನೂ ಹೌದು, ಶ್ರುತಜ್ಞಾನಿನೂ ಹೌದು, ಔಧಿ ಜ್ಞಾನಿನೂ ಹೌದು, ಮನಃಪರಿಯ ಜ್ಞಾನಿನೂ ಹೌದು. ಆಸ್ಪದೆ ಮಾಡಿಕೊಟ್ಟಂಗಾಯ್ತು. ಆತ್ಮ ಕೇವಲ ಜ್ಞಾನಿನೂ ಹೌದು ಅಂತಂದ್ರೆ ಉಳಿದವು ಕೂಡ ಇವೆ ಅನ್ನುವುದನ್ನು ಸಂಕೇತ ಮಾಡಿದ ಹಾಗೆ ಆಯಿತು. ಇಲ್ಲ ಇಲ್ಲ, ಕೇವಲ ಆತ್ಮ ಕೇವಲ ಜ್ಞಾನಿನೇ ಹೌದು, ಇದು ಏಕಾಂತ ಆಯಿತು. ಏಕಾಂತ ಆತ್ಮ ಅನಂತ ಕಾಲದಿಂದ ಅದ್ರ ಮ್ಯಾಗ ಫೋಟೋ ಹಚ್ಚಿಬಿಟ್ಟಿದ್ದೀರಿ, ಮತ್ತೆ ಅಲ್ಲಿ ಹಚ್ಚಿದಾರೆ, ಗಾಡಿ ಕಡೆ ಸ್ವಲ್ಪ ನೋಡ್ಕೋರಿ, ಅಲ್ಲಿ ಒಂದು ಬೋರ್ಡ್ ಹಚ್ಚಿದ್ದಾರೆ, ಏನು ಹೊರಗಿಂದ ಬಂದು ಒಳಗೆ ಕೂತಿದ್ದಾರೆ, ಹೊರಗೆ ನೋಡಿಲ್ಲ ಗೋಡೆ ಮೇಲೆ. ಆತ್ಮ ಮತಿ ಜ್ಞಾನಿಯೂ ಹೌದು, ಇದೇನು ಅನೇಕಾಂತ. ಆತ್ಮ ಕೇವಲ ಮತಿ ಜ್ಞಾನಿ, ಇದು ಏಕಾಂತ. ಕೇವಲಿ ಭಗವಂತರು ಯಾವುದನ್ನು ಉಪದೇಶ ಮಾಡಿದರು? ಅನೇಕಾಂತ. ಆತ್ಮ ಮತಿ ಜ್ಞಾನಿಯೂ ಕೂಡ ಹೌದು ಹೀಗೆ ಹೇಳಿದ್ರು, ಅಥವಾ ಮತಿ ಜ್ಞಾನಿ ಕೇವಲ ಹೀಗೆ ಹೇಳಿದ್ರು, ಮತಿ ಜ್ಞಾನಿಯೂ ಕೂಡ ಹೌದು ಅಂತಂದ್ರು. ಇದು ಏಕಾಂತ ಮತ್ತು ಅನೇಕಾಂತ ತಿಳಿದುಕೊಳ್ತಕ್ಕಂಥ ವಿಷಯ. ಯಾವುದಕ್ಕೆ ಸ್ವಂಡೆ ಇರುತ್ತದೆಯೋ ಅದೇ ಆಣಿ. ಇದು ಏಕಾಂತೋ ಅಥವಾ ಅನೇಕಾಂತ? ಏಕಾಂತ. ಆಮೇಲೆ ಅನೇಕಾಂತ ಹೆಂಗ್ ಹೇಳುದ? ಯಾವುದಕ್ಕೆ ಸೊಂಡೆಯೂ ಇರುತ್ತದೆ, ಆ ಸೊಂಡೆಯೂ ಇರುತ್ತದೆ ಅಂತಂದ್ರೆ ಕಾಲುಗಳೂ ಇರುತ್ತವೆ, ಹಲ್ಲುಗಳೂ ಇರುತ್ತವೆ, ಬಾಲವೂ ಇರುತ್ತದೆ, ಹೊಟ್ಟೆಯೂ ಇರುತ್ತದೆ, ಕಿವಿಗಳೂ ಇರುತ್ತವೆ, ಕಣ್ಣುಗಳೂ ಇರುತ್ತವೆ. ಇದು ಅನೇಕಾಂತ. ಸೊಂಡ್ ಯಾವುದು, ಯಾವ ಪ್ರಾಣಿಯು ಸೊಂಡೆ ಉಳ್ಳದ್ದೂ ಇರುತ್ತದೆ, ಅದು ಅನೇಕಾಂತ. ಆನೆ ಸೊಂಡೆ ಉಳ್ಳದ್ದೂ ಇರುತ್ತದೆ ಅಂದ್ರೆ ಕಾಲು ಉಳ್ಳದ್ದೂ ಇರುತ್ತದೆ ತಂತನ ಗೊತ್ತಾಗ್ತಾ ಇದೆಯಲ್ಲ, ಇದು ಅನೇಕಾಂತ. ಕೇವಲಿ ಭಗವಂತರು ಹೆಂಗೆ ಹೇಳಿದ್ರು? ವಸ್ತುವಿನ ಪ್ರತಿಪಾದನೆ ಮಾಡುವಾಗ ಯಾವುದೇ ಒಂದೇ ಧರ್ಮಕ್ಕೆ ಒತ್ತು ಕೊಟ್ಟು ಅದನ್ನೇ ಹೇಳಿದರು ಹಾಗೆ ಇಲ್ಲ, ಅದನ್ನ ಹೇಳುವಾಗ ಇನ್ನೊಂದಕ್ಕೆ ಧಕ್ಕೆ ಬರದ ಹಾಗೆ, ನಿಷೇಧ ಆಗದ ಹಾಗೆ, ಅದರ ಅಸ್ತಿತ್ವಕ್ಕೆ ಚ್ಯುತಿ ಬರದ ಹಾಗೆ ಹೇಳಿದರು. ಆತ್ಮ ಶಾಶ್ವತ ಇದು ಏಕಾಂತವೋ ಅಥವಾ ಅನೇಕಾಂತ? ಆತ್ಮ ಶಾಶ್ವತ ವಸ್ತು, ಏಕಾಂತ. ಆತ್ಮ ಅಶಾಶ್ವತನೂ ಇದೆ. ಯಾವ ಅಪೇಕ್ಷೆಯಿಂದ? ಭವಗಳ ಅಪೇಕ್ಷೆಯಿಂದ. ಶರೀರಧಾರಿ ಆತ್ಮ ಶಾಶ್ವತ ಅಲ್ಲ. ಶರೀರ ಹೋಯಿತು, ನಶ್ವರ ಶರೀರ ನಾಶವಾಯಿತು ಅಂತಂದ್ರೆ ನಾವು ಅಂತೀವಲ್ಲ, ಮನುಷ್ಯ ಸತ್ತ ನಾಶಾದ ಅಂತೀವಲ್ಲ. ಆತ್ಮ ಶಾಶ್ವತ ಹೌದು. ಯಾವುದರ ಅಪೇಕ್ಷೆಯಿಂದ? ಆತ್ಮ ದ್ರವ್ಯದ ಅಪೇಕ್ಷೆಯಿಂದ ಆತ್ಮ ಶಾಶ್ವತ. ಆದರೆ ಶರೀರದ ಅಪೇಕ್ಷೆಯಿಂದ? ಆತ್ಮ ತನ್ನ ಶರೀರದ ಅಪೇಕ್ಷೆಯಿಂದ ಅಶಾಶ್ವತ. ಇದು ಅನೇಕಾಂತ. ಏಕೆಂದರೆ ಶರೀರಕ್ಕೂ ಜೀವ ಅಂತ ಹೇಳಿದಾರಲ್ಲ, ಶರೀರದ ಜೊತೆಯಲ್ಲಿ ಆತ್ಮ ಇರುವಾಗ ಇದು ಜೀವ. ಪ್ರಾಣಗಳಿವೆ. ಎಷ್ಟು ಪ್ರಾಣಗಳು? 10 ಪ್ರಾಣಗಳಿವೆ. 5 ಇಂದ್ರಿಯ ಪ್ರಾಣಗಳು, ಮನೋಬಲ, ವಚನಬಲ, ಕಾಯಬಲ, ಶ್ವಾಸೋಶ್ವಾಸ ಮತ್ತು ಆಯು. ಇವು ಶರೀರಕ್ಕೆ ಸಂಬಂಧಪಡುವಂತಹ ವಿಷಯಗಳು ಅಥವಾ ಆತ್ಮನಿಗೆ ಸಂಬಂಧಪಡುವಂತಹ ವಿಷಯಗಳು? ಶರೀರಕ್ಕೆ. ಆಮೇಲೆ ಶರೀರವನ್ನು ಕುರಿತು ನಾವು ಯಾವಾಗ ಆತ್ಮನಿಗೆ ಜೀವ ಅಂತ ಹೇಳ್ತೀವಲ್ಲ, ಪ್ರಾಣಸಹಿತ ಜೀವ, ಸಂಸಾರಿ ಜೀವ, ಪ್ರಾಣರಹಿತ ಜೀವ, ಮುಕ್ತ ಜೀವ. ಮುಕ್ತ ಜೀವನಿಗೆ ಪ್ರಾಣಗಳಿಲ್ಲ. ಯಾವ ಪ್ರಾಣಗಳಿಲ್ಲ? ವ್ಯವಹಾರ ಪ್ರಾಣಗಳಿಲ್ಲ. ವ್ಯವಹಾರ ಪ್ರಾಣಗಳು ಯಾವ್ಯಾವು? ಇವು ಶರೀರದ ಪ್ರಾಣಗಳು, ವ್ಯವಹಾರ ಪ್ರಾಣ. ಶುದ್ಧ ಪರಮೇಷ್ಠಿಗಳಿಗೆ ಶರೀರ ಇದೆಯೇನು? ಇಲ್ಲ. ಶುದ್ಧ ಪರಮೇಷ್ಠಿಗಳಿಗೆ ಕರ್ಮಗಳಿವೆಯೇನು? ಇಲ್ಲ. ಶುದ್ಧ ಪರಮೇಷ್ಠಿಗಳಿಗೆ ವಿಭಾವ ಭಾವಗಳಿವೆಯೇನು? ಇಲ್ಲ. ಅಜ್ಞಾನ ಭಾವ ಇದೆಯೇನು? ಇಲ್ಲ. ರಾಗದ್ವೇಷ ಭಾವ ಇದೆಯೇನು? ಅದೂ ಇಲ್ಲ. ಮಿಥ್ಯಾತ್ವ ಭಾವ ಇದೆಯೇನು? ಶುದ್ಧ ಪರಮೇಷ್ಠಿಗಳಲ್ಲಿ ಮೂಢನಂಬಿಕೆ ಇದೆಯೇನು? ಇಲ್ಲ. ಎಲ್ಲ ಕರ್ಮಗಳನ್ನು ಗೆದ್ದಿದ್ದಾರಂದ್ಮೇಲೆ, ಜ್ಞಾನಾವರಣಿ ಕರ್ಮವನ್ನು ಗೆದ್ದಿದ್ದಾರಂದ್ಮೇಲೆ ಅಲ್ಲಿ ಅಜ್ಞಾನ ಯಾವುದು ಒಂದೂ ಕೂಡ ಉಳಿಲಿಲ್ಲ. ಶುದ್ಧ ಪರಮೇಷ್ಠಿಗಳು ನಿಶ್ಚಯ ಪ್ರಾಣಗಳಿಂದ ಸಹಿತರು ಮತ್ತು ಸಂಸಾರಿ ಜೀವಿಗಳು ಅಶುದ್ಧ ನಿಶ್ಚಯ ಪ್ರಾಣದಿಂದ ಸಹಿತರು ಮತ್ತು ವ್ಯವಹಾರ ಪ್ರಾಣಗಳಿಂದ ಸಹಿತರು. ವ್ಯವಹಾರ ಪ್ರಾಣಗಳು ಶರೀರಕ್ಕೆ ಸಂಬಂಧಪಡುವಂತಹ ಪ್ರಾಣಗಳು. ಅಶುದ್ಧ ನಿಶ್ಚಯ ಪ್ರಾಣಗಳು ಅಜ್ಞಾನ, ಅಸಂಯಮ, ಅಶುದ್ಧತ್ವ, ಇಂಥ ಪ್ರಾಣಗಳು ಯಾವ ಜೀವಿಗಳಿಗಿವೆ ಅವು ಅಶುದ್ಧ ನಿಶ್ಚಯ ಪ್ರಾಣಗಳು. ಅಜ್ಞಾನ ಇದು ಯಾವ ಪ್ರಾಣ? ಅಶುದ್ಧ ನಿಶ್ಚಯ ಪ್ರಾಣ. ಅಜ್ಞಾನ ಅಶುದ್ಧ ನಿಶ್ಚಯ ಪ್ರಾಣ. ಶುದ್ಧ ನಿಶ್ಚಯ ಪ್ರಾಣದಿಂದ ಜೀವ ಶುದ್ಧ ಜ್ಞಾನಿ. ಯಾವ ಜ್ಞಾನದ ಮೇಲೆ ಕರ್ಮಗಳ ಆವರಣವಿಲ್ಲವೋ ಆ ಜ್ಞಾನ ಶುದ್ಧ ಜ್ಞಾನ. ಆ ಶುದ್ಧ ಜ್ಞಾನವೇ ಶುದ್ಧ ಜೀವದ ನಿಶ್ಚಯ ಪ್ರಾಣ. ಎಂಥ ನಿಶ್ಚಯ ಪ್ರಾಣ? ಶುದ್ಧ ನಿಶ್ಚಯ ಪ್ರಾಣ. ಶುದ್ಧ ಜೀವದಲ್ಲಿ ಶುದ್ಧ ನಿಶ್ಚಯ ಪ್ರಾಣ ಇದೆ, ಅಶುದ್ಧ ಜೀವದಲ್ಲಿ ಅಶುದ್ಧ ನಿಶ್ಚಯ ಪ್ರಾಣ ಇದೆ. ನಮ್ಮಲ್ಲಿ ಎಷ್ಟು ಪ್ರಕಾರದ ಪ್ರಾಣಗಳಿವೆ? ದೇಹಧಾರಿ ಸಂಸಾರಿ ಜೀವಿಗಳಿಗೆ ಎಂಥ ಎಂಥ ಪ್ರಾಣಗಳಿವೆ? 10 ಪ್ರಾಣಗಳಿವೆ. ಇವು ಯಾವ ಪ್ರಾಣಗಳು? ವ್ಯವಹಾರ ಪ್ರಾಣಗಳು. ಶರೀರಕ್ಕೆ ಸಂಬಂಧಪಡುವಂತಹ ಪ್ರಾಣಗಳಿಗೆ ವ್ಯವಹಾರ ಪ್ರಾಣ ಅಂತ ಹೇಳ್ತೀವಿ. ಆದರೆ ಆತ್ಮನಲ್ಲಿ ಕರ್ಮಗಳ ಉದಯದ ಕಾರಣದಿಂದ ಉತ್ಪನ್ನವಾಗತಕ್ಕಂತಹ ಅಜ್ಞಾನಾದಿ ಭಾವಗಳು ಇವು ಅಶುದ್ಧ ನಿಶ್ಚಯ ಪ್ರಾಣಗಳು. ಹಾಗಾದರೆ ನಮ್ಮಲ್ಲಿ ಎಷ್ಟು ಪ್ರಕಾರದ ಪ್ರಾಣಗಳಿವೆ? ಎರಡೂ ಪ್ರಕಾರದಿದೆ ಅಲ್ಲ. ಅಶುದ್ಧ ನಿಶ್ಚಯ ಪ್ರಾಣಗಳು ಇವೆ, ಶುದ್ಧ ನಿಶ್ಚಯ ವ್ಯವಹಾರ ಪ್ರಾಣಗಳು ಕೂಡ ಇವೆ. ನಿಶ್ಚಯ ಪ್ರಾಣಗಳೂ ಇವೆ, ವ್ಯವಹಾರ ಪ್ರಾಣಗಳೂ ಇವೆ. ವ್ಯವಹಾರ ಪ್ರಾಣಗಳಲ್ಲಿ 10 ಭೇದ. 5 ಇಂದ್ರಿಯ ಪ್ರಾಣಗಳು: ಮನೋಬಲ, ವಚನಬಲ, ಕಾಯಬಲ, ಶ್ವಾಸೋಶ್ವಾಸ, ಆಯು. ಇವು 10 ಪ್ರಾಣಗಳು, ವ್ಯವಹಾರ ಪ್ರಾಣಗಳು. ನಿಶ್ಚಯ ಪ್ರಾಣಗಳಲ್ಲಿ 2 ಭೇದ: ಅಶುದ್ಧ ನಿಶ್ಚಯ ಪ್ರಾಣ, ಶುದ್ಧ ನಿಶ್ಚಯ ಪ್ರಾಣ. ಕೇವಲ ಜ್ಞಾನ ಯಾವ ಪ್ರಾಣ? ಶುದ್ಧ ನಿಶ್ಚಯ ಪ್ರಾಣ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃ ಪರಿಜ್ಞಾನ, ಇವು ಯಾವ ಪ್ರಾಣಗಳು? ಅಶುದ್ಧ ನಿಶ್ಚಯ ಪ್ರಾಣಗಳು. ಯಾವ ಪ್ರಾಣ, ಯಾವ ಜ್ಞಾನಗಳು ಜ್ಞಾನಾವರಣಿ ಕರ್ಮದ ಅಧೀನದಲ್ಲಿವೆಯೋ ಆ ಜ್ಞಾನಗಳೆಲ್ಲ ಆತ್ಮನಿಗೆ ಅಶುದ್ಧ ನಿಶ್ಚಯ ಪ್ರಾಣಗಳು. ಮತ್ತು ಯಾವ ಜ್ಞಾನದ ಮೇಲೆ ಕರ್ಮದ ಆವರಣವಿಲ್ಲವೋ ಅದು ಕೇವಲ ಜ್ಞಾನ. ಕೇವಲ ಜ್ಞಾನ ಜೀವಿಯ ಶುದ್ಧ ನಿಶ್ಚಯ ಪ್ರಾಣ. ಅರ್ಹಂತ ಪರಮೇಷ್ಠಿಗಳಿಗೆ ಎಷ್ಟು ಪ್ರಕಾರದ ಪ್ರಾಣಗಳಿವೆ? 2 ಭೇದ ಮಾಡಿಕೊಳ್ಳಿ: ನಿಶ್ಚಯ, ವ್ಯವಹಾರ. ನಿಶ್ಚಯದಲ್ಲಿ 2 ಭೇದ ಇದೆ: ಅಶುದ್ಧ, ಶುದ್ಧ. ಈ ಅಪೇಕ್ಷೆಯಿಂದ ಪ್ರಶ್ನೆ: ಅರ್ಹಂತ ಪರಮೇಷ್ಠಿಗಳಿಗೆ ಎಂಥ ಪ್ರಾಣಗಳಿವೆ, ಎಷ್ಟು ಪ್ರಾಣಗಳಿವೆ? ನಿಶ್ಚಯ ಪ್ರಾಣದಲ್ಲಿ ಶುದ್ಧ ನಿಶ್ಚಯ ಪ್ರಾಣಿದೆ, ಇಂದ್ರಿಯ ಜ್ಞಾನ ಅವರ ಹತ್ತಿರ ಇಲ್ಲ. ಇನ್ನು ವ್ಯವಹಾರ ಪ್ರಾಣಗಳಲ್ಲಿ ಎಂಥ ಪ್ರಾಣಗಳಿವೆ? ಆಯು ಇದೆ, ಶ್ವಾಸೋಶ್ವಾಸ ಇದೆ, ವಚನಬಲ ಇದೆ. ವಚನಬಲ, ಆಯು, ಶ್ವಾಸೋಶ್ವಾಸ ಇದೆಲ್ಲ ಇದೆ. ವ್ಯವಹಾರ ಪ್ರಾಣ ಇವೆಯೋ ಅಥವಾ ಇಲ್ಲ? ಒಟ್ಟಿನಲ್ಲಿ ವ್ಯವಹಾರ ಪ್ರಾಣಗಳಿವೆ ಮತ್ತು ನಿಶ್ಚಯ ಪ್ರಾಣಗಳು ಕೂಡ ಇವೆ. ನಿಶ್ಚಯ ಪ್ರಾಣ ಅಂತಂದ್ರೆ ಅನಂತ ಜ್ಞಾನ, ಕೇವಲ ಜ್ಞಾನ, ಇದು ನಿಶ್ಚಯ ಪ್ರಾಣ. ಆ ನಿಶ್ಚಯ ಪ್ರಾಣ ಅನ್ನಿಸಿಕೊಂಡಿರತಕ್ಕಂತಹ ಜ್ಞಾನಕ್ಕೆ ಅಶುದ್ಧತೆಯನ್ನು ಒದಗಿಸುವಂತಹ ಯಾವುದೇ ಪ್ರಕಾರದ ಕರ್ಮ ಇಲ್ಲ. ಆದ್ದರಿಂದ ಅದು ಶುದ್ಧ ನಿಶ್ಚಯ ಪ್ರಾಣ. ಆದರೆ ನಮ್ಮ ಜ್ಞಾನಗಳಿಗೆ ಅಶುದ್ಧತೆಯನ್ನು ಒದಗಿಸತಕ್ಕಂತಹ ಕರ್ಮಗಳ ಉದಯ ಇದ್ದೇ ಇದೆ. ಅದಕ್ಕಾಗಿ ನಮ್ಮ ಜ್ಞಾನ ಅಶುದ್ಧ ನಿಶ್ಚಯ ಪ್ರಾಣ, ಅಶುದ್ಧ ನಿಶ್ಚಯ ಪ್ರಾಣ. ಇದನ್ನೇ ಉದಾಹರಣೆಯ ರೂಪದಲ್ಲಿ ನಾವು ಅನೇಕಾಂತ ಅಂದರೆ ಏನು ಉದಾಹರಣೆಯ ರೂಪದಲ್ಲಿ ತಕ್ಕೊಂಡು ಹೇಳಬಹುದು. ಆತ್ಮ ಕೇವಲ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾನೆ, ಸರಿಯಿದೆ? ಇದು ಏಕಾಂತ ಆಯಿತು. ಆತ್ಮ ಕೇವಲ ವ್ಯವಹಾರ ಪ್ರಾಣಗಳನ್ನೇ ಹೊಂದಿರುತ್ತಾನೆ, ಇದು ಏಕಾಂತ ಆಯಿತು, ಇದು ತಪ್ಪಾಯಿತು. ಆತ್ಮ ವ್ಯವಹಾರ ಪ್ರಾಣಗಳನ್ನೂ ಹೊಂದಿರುತ್ತಾನೆ, ಇದು ಅನೇಕಾಂತ ಆಯಿತು. ಆತ್ಮ ನಿಶ್ಚಯ ಪ್ರಾಣಗಳನ್ನೂ ಹೊಂದಿರುತ್ತಾನೆ, ಆತ್ಮ ಶುದ್ಧ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾನೆ, ಏಕಾಂತ. ಗೊತ್ತಾಕೈತು ನೋಡ್ರಿ, ಅನೇಕಾಂತ ಅಂದ್ರೆ ಏನ ಮತ್ತ ಏಕಾಂತ ಅಂದ್ರೆ ಏನ ಗೊತ್ತಾಗ ಶುರು ಆಯಿತು. ಏನತಕ್ಕ ಶುರು ಆಗಿರಲಿಲ್ಲ, ಬಂದಿತ್ತು. ಆತ್ಮ ಕೇವಲ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾನೆ, ಏಕಾಂತ. ಶುದ್ಧ ಪರಮೇಷ್ಠಿಗಳಿಗೆ ಎಷ್ಟು ಪ್ರಕಾರದ ಪ್ರಾಣಗಳು ಇರುತ್ತವೆ? ಶುದ್ಧ ಪರಮೇಷ್ಠಿಗಳಲ್ಲಿ ಎಷ್ಟು ಪ್ರಕಾರದ ಪ್ರಾಣಗಳು ಇರಲು ಸಾಧ್ಯ? ನಿಶ್ಚಯ ಮತ್ತು ವ್ಯವಹಾರದ ದೃಷ್ಟಿಯಿಂದ ಹೇಳಿ. ಶುದ್ಧ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾರೆ ಶುದ್ಧ ಪರಮೇಷ್ಠಿಗಳು. ಇದು ಏಕಾಂತವೋ ಅಥವಾ ಅನೇಕಾಂತ? ಕೇವಲ ಕೇವಲ ಶುದ್ಧ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾರೆ ಸಿದ್ಧ ಪರಮಿಷ್ಠಿಗಳು. ಇದು ಏಕಾಂತ. ಏಕಾಂತ ಹೌದಲ್ಲ, ಏಕಾಂತ ಅಂತ ಕಂಡು ಬರ್ತಾ ಇದೆ ಅಲ್ಲಿ ಇದರೊಳಗೆ. ಆದರೆ ಯಾವ ಏಕಾಂತ ಇದು? ಏಕಾಂತದಲ್ಲಿ ಎರಡು ಭೇದಗಳು, ಒಂದು ಸಮ್ಯಕ್ ಏಕಾಂತ ಮತ್ತು ಇನ್ನೊಂದು ಮಿಥ್ಯಾ ಏಕಾಂತ. ಇದರಲ್ಲಿ ಯಾವ ಏಕಾಂತ ಇದು? ಇದು ಸಮ್ಯಕ್ ಏಕಾಂತ. ಯಾಕೆ? ಸಿದ್ಧ ಪರಮಿಷ್ಠಿಗಳು ಯಾವ ತರ ಇದ್ದಾರೆ? ಶುದ್ಧ ಪ್ರಾಣಗಳನ್ನೇ ಕೇವಲ ಹೊಂದಿದ್ದಾರೆ, ಮತ್ತಿನ್ನು ಯಾವ ಪ್ರಾಣಗಳು ಕೂಡ ಅವರಿಗೆ ಇಲ್ಲ ಅಂದ ಮೇಲೆ ನಾವು ಎಷ್ಟಿದೆ ಅಷ್ಟನ್ನೇ ಒತ್ತು ಕೊಟ್ಟು ಹೇಳಿದ್ರು ಅದು ಸಮ್ಯಕ್ ಏಕಾಂತ. ಇನ್ನು ಮಿಥ್ಯಾ ಏಕಾಂತದ ಉದಾಹರಣೆಯನ್ನ ಕೊಡ್ತೇವೆ ಕೇಳಿ. ಸಮ್ಯಕ್ ಏಕಾಂತದ ಉದಾಹರಣೆ ಸಿಕ್ತು. ಏನು? ಸಿದ್ಧ ಪರಮೇಶ್ವರಿಗಳು ಕೇವಲ ನಿಶ್ಚಯ ಪ್ರಾಣಗಳನ್ನೇ ಹೊಂದಿರುತ್ತಾರೆ, ಇದು ಇದು ಸಮ್ಯಕ್ ಏಕಾಂತ. ಇನ್ನು ಮಿಥ್ಯಾ ಏಕಾಂತಕ್ಕೆ ನೋಡಿ ಒಂದು ಉದಾಹರಣೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಮೋಕ್ಷದ ಮಾರ್ಗ. ಈ ಮೂರನ್ನು ಸಾಧಿಸಿಕೊಂಡಾಗ ಜೀವಗಳಿಗೆ ಸಂಸಾರದಿಂದ ಮುಕ್ತಿ ಇದೆ, ಮೋಕ್ಷವನ್ನು ಪಡಿತವೆ. ಇದು ಎಲ್ಲರಿಗೂ ಗೊತ್ತುಂಟು. ಇನ್ನು ನಾವು ಇದರಲ್ಲಿ ಮಿಥ್ಯಾ ಏಕಾಂತವನ್ನ ಉದಾಹರಣೆಯ ರೂಪದಲ್ಲಿ ಕೊಡ್ತಾ ಇದ್ದೀವಿ, ಅದನ್ನ ಕೇಳಿ ಉತ್ತರ ಕೊಡಿ. ಸಮ್ಯಕ್ ದರ್ಶನದಿಂದಲೇ ಮೋಕ್ಷವಾಗುತ್ತದೆ, ಅದು ಪ್ರಾಪ್ತವಾಗದೆ ಮೋಕ್ಷ ಆಗುವುದೇ ಇಲ್ಲ, ಮಿಥ್ಯಾ ಏಕಾಂತ. ಅದೆಂಗ್ ಗೊತ್ತಾಯ್ತ್ರಿ? ಅದೆಂಗ್ ಗೊತ್ತು ಮಾಡ್ಕೊಂಡ್ರಿ ಇದನ್ನ? ಏ ತತ್ವಜ್ಞಾನಿ ಆಗಿದ್ದಾರೆ ಹ, ಈಗೆಲ್ಲಾನು ಗೊತ್ತಾಗ. ಸಮ್ಯಕ್ ದರ್ಶನದಿಂದಲೇ ಮೋಕ್ಷವಾಗುತ್ತದೆ, ಸರಿ ಇದೆ. ಆದರೆ ಲೇ ಅಂತ ಏನು ಹಸ್ತಾ ಇದ್ದೀರಲ್ಲ, ಅಲ್ಲಿ ತಪ್ಪಾಗತೈತಿ. ಸಮ್ಯಕ್ ದರ್ಶನವೂ ಮೋಕ್ಷಕ್ಕೆ ಕಾರಣ. ಅನೇಕಾಂತ ಇದು, ಅನೇಕಾಂತ. ಸಮ್ಯಕ್ ದರ್ಶನವೂ ಮೋಕ್ಷಕ್ಕೆ ಕಾರಣ, ಅಂದರೆ ಜ್ಞಾನವೂ ಕಾರಣ. ಹೂ ಒಂದಿಷ್ಟು ಬರಬೇಕಲ್ಲ, ಊ ಭಗವಂತರ ಧ್ವನಿ, ಊ ಓಂ ಊ ಇದ್ರೊಳಗಾಗಿದೆ. ಇದು ಅನೇಕಾಂತ. ಲೇ ಅಂತಾಗಿದೆಯೇನು? ಅದು ಏಕಾಂತ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ದಿಂದಲೇ ಮೋಕ್ಷವಾಗುತ್ತದೆ, ಇದು ಏಕಾಂತ. ಯಾವ ಏಕಾಂತ ಹೇಳ್ರಿ? ಸಮ್ಯಕ್ ಏಕಾಂತ. ಇದು ಸಮ್ಯಕ್ ಏಕಾಂತ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದಲೂ ಮೋಕ್ಷವಾಗುತ್ತದೆ. ಎಂತ ಅನೇಕಾಂತ ಇದು? ಏನು ಹೇಳಕ್ಕಿದ್ದೀವಿ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದಲೂ ಮೋಕ್ಷವಾಗುತ್ತದೆ, ಮೂರರಿಂದ ಹೇಳ್ತಾ ಇದ್ದೀವಿ. ಆದರೆ ಇದರಿಂದಲೂ ಮೋಕ್ಷವಾಗುತ್ತದೆ ಅಂತ ಇದ್ದೀವಿ. ರತ್ನತ್ರಯದಿಂದಲೂ ಮೋಕ್ಷವಾಗುತ್ತದೆ, ಮತ್ತೆ ರತ್ನತ್ರಯ ಬಿಟ್ಟರೆ ಮತ್ತಿಂದ ಮತ್ತೆ ಆತರಿಂದಲೂ ಆಗುತ್ತದೆ ಅಂತ ಹೇಳಕತ್ತಿಲ್ಲ ನಾವು. ಆಮೇಲೆ ಈ ಅನೇಕಾಂತ ಎಂಥ ಅನೇಕಾಂತ? ಮಿಥ್ಯಾ ಅನೇಕಾಂತ. ಅನೇಕಾಂತವು ಕೂಡ ಎರಡು ಪ್ರಕಾರದ್ದು. ಏಕಾಂತ ಹೇಗೆ ಎರಡು ಪ್ರಕಾರದಿದೆಯೋ ಹಾಗೆ ಅನೇಕಾಂತವು ಕೂಡ ಎರಡು ಪ್ರಕಾರದ್ದು. ಒಂದು ಸಮ್ಯಕ್ ಅನೇಕಾಂತ, ಇನ್ನೊಂದು ಮಿಥ್ಯಾ ಅನೇಕಾಂತ. ಮಿಥ್ಯಾ ಅನೇಕಾಂತ ಅಂದ್ರೆ ಯಾವುದು? ಈಗ ಹೇಳಿದ್ವಲ್ಲ ಅದೇ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದು ರತ್ನತ್ರಯ. ರತ್ನತ್ರಯದಿಂದಲೂ ಮೋಕ್ಷ ಇದೆ. ಇದು ಮಿಥ್ಯಾ ಅನೇಕಾಂತ. ಯಾಕೆ ಲೂ ಹಚ್ಚಾಕದೇವಲ್ಲ ಅಂದ್ರೆ ಮತ್ತೊಂದರಲ್ಲೂ ಅಂದ್ರೆ ಮಿಥ್ಯಾ ದರ್ಶನ ಮಿಥ್ಯಾ ಜ್ಞಾನ ಮಿಥ್ಯಾ ಚಾರಿತ್ರದಿಂದಲೂ ಮೋಕ್ಷ ಇದೆ. ಈ ಕಡೆಗೆ ಹೇಳ್ತಾ ಇದೆ ಇದರ ಅಪೋಸಿಟ್ ಮತ್ತೆ ಯಾವುದಾದ್ರೂ ಒಂದು ಮೋಕ್ಷ ಮಾರ್ಗ ಇದೆ ಅನ್ನುವುದನ್ನು ಸೂಚಿಸ್ತಾ ಇದೆ. ಅದಕ್ಕಾಗಿ ಇದು ಮಿಥ್ಯಾ ಅನೇಕಾಂತ. ಮಿಥ್ಯಾ ಅನೇಕಾಂತ ಹೆಂಗ್ ಹೇಳಬೇಕು ಉದಾಹರಣೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದಲೂ ಮೋಕ್ಷ ಇದೆ. ಇದು ಮಿಥ್ಯಾ ಅನೇಕಾಂತ. ಸಮ್ಯಕ್ ಅನೇಕಾಂತ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದಲೇ ಮೋಕ್ಷ ಇದೆ. ತಪ್ಪಿದೆಯೇನು? ರೈಟ್ ಇದೆ. ಹೀಗೆ ಹೇಳಬೇಕು. ಏಕಾಂತ ಹಿಡಿದಾಗ ಮೋಕ್ಷ ಮಾರ್ಗ ಐತಿ. ಆದರೆ ಎಂಥ ಏಕಾಂತ ಹಿಡಿಬೇಕು? ಸಮ್ಯಕ್ ಏಕಾಂತ ಹಿಡಿಬೇಕು. ಅನೇಕಾಂತದಿಂದಲೇ ಮೋಕ್ಷ ಇದೆ. ಆದರೆ ಎಂಥ ಅನೇಕಾಂತ? ಸಮ್ಯಕ್ ಅನೇಕಾಂತದಿಂದ ಮೋಕ್ಷ ಇದೆ. ಈ ತರ ಕೇವಲಿ ಭಗವಂತರು ವಸ್ತುವಿನ ಸ್ವರೂಪವನ್ನು ಪ್ರತಿಪಾದಿಸುವಾಗ ವಸ್ತುವನ್ನು ಯಾವ ಯಾವ ತರದಲ್ಲಿ ಕಥನ ಮಾಡಬಹುದು, ಆ ಕಥನದ ಪದ್ಧತಿಯನ್ನು ಹೇಳಿದರು. ಈ ಪದ್ಧತಿಯನ್ನು ಹೇಳಿಕೊಡ್ತಿರಲಿಲ್ಲ ಅಂತಂದ್ರೆ ಜೈನ ತತ್ವಗಳೆಲ್ಲ ಏಕಾಂತವಾದಿ ತತ್ವಗಳಾಗಿಕೊಂತಿದ್ದು. ಕೆಲವರು ಹೇಳ್ತಾರಲ್ಲ ಸಮ್ಯಕ್ತ್ವ ಪಾಲಿಸಿದರೂ ಮೋಕ್ಷ ಇದೆ, ಪಾಲಿಸಿದರೂ ಮೋಕ್ಷ ಇದೆ ಅಂದ್ರೆ ಏನ್ ಅರ್ಥ ಇದಕ್ಕ? ಪಾಲಿಸದಿದ್ದರೂ ಮೋಕ್ಷ ಇದೆ. ಎರಡು ಅಕ್ಕದವಲ್ಲಿ ಇದು ಎಂಥ ವಚನ? ಮಿಥ್ಯಾ ಏಕಾಂತ ವಚನ ಇದು. ಸಮ್ಯಕ್ ದರ್ಶನವನ್ನ ಪಾಲಿಸಿದಾಗಲೇ ಮೋಕ್ಷ ಇದೆ. ಇದು ಸಮ್ಯಕ್ ಏಕಾಂತ. ಸಮ್ಯಕ್ ಏಕಾಂತ. ದಿಗಂಬರ ಇದ್ದವರಿಗೇನೆ ಮೋಕ್ಷ ಇದೆ. ಇದೆಂತದ ಮಿಥ್ಯಾ ಏಕಾಂತ ಅಂದರೆ ವಸ್ತ್ರಧಾರಿಗಳಿಗೂ ಮೋಕ್ಷ ಇದೆ ಅಂತ ಅರ್ಥ ತೆಗೆದು ಹೇಳಬೇಕೇನು? ದಿಗಂಬರ ಅವಸ್ಥೆಯಿಂದಲೇ ಮೋಕ್ಷ ಇದೆ. ಇದು ಸಮ್ಯಕ್ ಏಕಾಂತ. ಸಮ್ಯಕ್ ಏಕಾಂತ ಇದನ್ನೇ ಮಿಥ್ಯಾ ಏಕಾಂತದಲ್ಲಿ ಹೇಳೋದಂತಂದ್ರೆ ದಿಗಂಬರ ಅವಸ್ಥೆಯಿಂದಲೇ ಮೋಕ್ಷ ಇದೆ ಮಿಥ್ಯಾ ಏಕಾಂತ. ಯಾಕೆ ವಸ್ತ್ರ ಅವಸ್ಥೆಯಿಂದಲೂ ಮೋಕ್ಷ ಇದೆ ಅಂತ ಹೇಳಲಿಲ್ಲಿ? ದಿಗಂಬರ ಅವಸ್ಥೆಯಲ್ಲೂ ಕೂಡ ಭೇದಿದೆ. ಅಂತರಂಗ ದಿಗಂಬರ, ಬಹಿರಂಗ ದಿಗಂಬರ. ಇಲ್ಲಿ ಹೇಳಿದ್ದೇನಂತಂದ್ರೆ ಬಹಿರಂಗ ದಿಗಂಬರ ಆಗುವ ಮಾತ್ರದಿಂದ ಮೋಕ್ಷ ಇದೆ. ಆಗುವ ಮಾತ್ರದಿಂದ ಮೋಕ್ಷ ಇದ್ದೇ ಇದೆ. ಏಕಾಂತ ಆಯ್ತು, ಮಿಥ್ಯಾ ಏಕಾಂತ ಆಯ್ತು. ಮತ್ತೆ ಹೆಂಗಾಗಬೇಕು? ಅಂತರಂಗ ಬಹಿರಂಗ ದಿಗಂಬರತ್ವದಿಂದಲೇ ಮೋಕ್ಷ ಇದೆ. ಇದು ಸಮ್ಯಕ್ ಏಕಾಂತ. ಇದು ಸಮ್ಯಕ್ ಏಕಾಂತ. ಯಾಕಂದ್ರೆ ಕೇವಲ ಬಹಿರಂಗ ದಿಗಂಬರ ಆಯಿತು ಅದರಿಂದ ಮೋಕ್ಷ ಸಿಕ್ತು ಯಾರಿಗಾದರೂ ಹಾಗೇನಾದರೂ ಸಿಕ್ತು ಅಂತಂದ್ರೆ ಕಪಿಗಳಿಗೂ ಕೂಡ ಮೋಕ್ಷ ಸಿಗಬೇಕು. ಅವು ಕೂಡ ವಸ್ತ್ರರಹಿತ ದಿಗಂಬರ ಇವೆ. ಆದರೆ ಅಂತರಂಗದಿಂದ ದಿಗಂಬರ ಇಲ್ಲವು, ಆದ್ದರಿಂದ ಮೋಕ್ಷ ಇಲ್ಲ. ಕಪಿಗಳು ಬಹಿರಂಗದಿಂದ ದಿಗಂಬರ, ಅಂತರಂಗದಿಂದ ದಿಗಂಬರೇನು ಇಲ್ಲ. ಕಪಿಗಳಿಗೆ ಅನಂತಾನುಬಂಧಿ ಕಷಾಯವನ್ನು ಜಯಿಸೋದು ಸಾಧ್ಯ, ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸಬಹುದು. ಆದರೆ ಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸುವಂತಹ ಸಾಮರ್ಥ್ಯ ತಿರ್ಯಂಚಗತಿಯ ಯಾವುದೇ ತಿರ್ಯಂಚಕ್ಕಿದೆಯೇನು ಇಲ್ಲ. ಇದು ಕೇವಲ ಮನುಷ್ಯ ಪರ್ಯಾಯದಲ್ಲಿ ಮಾತ್ರ ಸಾಧ್ಯ. ಇದೇ ಒಂದು ಅರ್ಥದಲ್ಲಿ ಮನುಷ್ಯ ಮೂರು ಲೋಕದಲ್ಲಿ ಶ್ರೇಷ್ಠನಾದ ಮಾನವ. ಮನುಷ್ಯ ಪರ್ಯಾಯಕ್ಕೆ ಇಷ್ಟೊಂದು ಬೆಲೆ ಯಾಕೆ ಬಂತು ಅಂತಂದ್ರೆ, ಯಾಕೆ ಬಂದಿರಬಹುದು? ಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸುವಂತಹ ಶಕ್ತಿ ಕೇವಲ ಮನುಷ್ಯನಲ್ಲಿದೆ, ಇನ್ಯಾವ ಗತಿಯಲ್ಲೂ ಇಲ್ಲ. ದೇವತೆಗಳಲ್ಲಿಲ್ಲ, ನರಕದಲ್ಲಿ ನಾರ್ಕಿ ಜೀವಿಗಳಿಗಿಲ್ಲ, ತ್ರಿಯಂಚ ಜೀವಿಗಳಿಗೂ ಇಲ್ಲ. ಅದಕ್ಕಾಗಿ ಮನುಷ್ಯ ಶ್ರೇಷ್ಠ. ದೇವತೆಗಳು ಎಷ್ಟು ಕಷಾಯಗಳನ್ನು ಜಯಿಸಬಹುದು? ಅನಂತಾನುಬಂಧಿ ಜಯಿಸಿ ಸಮ್ಯಕ್ ದೃಷ್ಟಿಯಾಗಬಹುದು, ಅಪ್ರತ್ಯಾಖ್ಯಾನಾವರಣಿ ಜಯಿಸಿ, ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸಿ ಪ್ರತಿಮಾಧಾರಿ ಆಗಬಹುದು. ಆಗಬಹುದೇನು ಇಲ್ಲ. ಒಂದನ್ನು ಜಯಿಸಬಹುದಷ್ಟೇ, ಅನಂತಾಣುಬಂಧಿ ಕಷಾಯ ಒಂದನ್ನು ಜಯಿಸಬಹುದು. ದೇವಲೋಕದಲ್ಲಿ, ನರಕದಲ್ಲಿ, ಈ ಎರಡು ಗತಿಗಳಲ್ಲಿ ಒಂದನ್ನು ಜಯಿಸಬಹುದು. ಮತ್ತೆ ಅಲ್ಲಿ ಭೋಗಭೂಮಿಯ ತಿರ್ಯಂಚಿಗಳು, ಭೋಗಭೂಮಿಯ ಮನುಷ್ಯರು, ಇವರು ಒಂದನ್ನು ಜಯಿಸಬಹುದು ಅನಂತಾನುಬಂಧಿ ಕಷಾಯವನ್ನು. ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸುವಂತಹ ಯೋಗ್ಯತೆ ಈ ನಾಲ್ಕು ಸ್ಥಳಗಳಲ್ಲಿಲ್ಲ. ಭೋಗಭೂಮಿಯ ತಿರ್ಯಂಚ, ಭೋಗಭೂಮಿಯ ಮನುಷ್ಯ, ಸ್ವರ್ಗದ ದೇವದೇವಿ ಮತ್ತು ನರಕದಲ್ಲಿರತಕ್ಕಂಥ ನಾರ್ಕಿ ಜೀವಗಳು. ನರಕದಲ್ಲಿ ಲಿಂಗಭೇದಿದೆಯೇನು? ದೇವದೇವಿ ಅಲ್ಲಿದೆ. ಭೋಗಭೂಮಿಯಲ್ಲಿ ತಿರ್ಯಂಚ ತಿರ್ಯಂಚಿನಿ ಭೇದಿದೆ, ಮನುಷ್ಯ ಮನುಷ್ಯನಿ ಭೇದಿದೆ. ಆದರೆ ನರಕದಲ್ಲಿ ನಾರ್ಕಿ ನಾರ್ಕಿನಿ ಇಲ್ಲ. ಏಕೆಂದರೆ ನಾರ್ಕಿ ಜೀವಿಗಳಿಗೆ ಒಂದೇ ವೇದ, ದ್ರವ್ಯದಿಂದ ಮತ್ತು ಭಾವದಿಂದ ಒಂದೇ ವೇದ, ಒಂದೇ ವೇದ. ಯಾವುದು? ನಪುಂಸಕ ವೇದ. ನಾರ್ಕಿ ಜೀವಿಗಳೆಲ್ಲ ನಪುಂಸಕ ವೇದವುಳ್ಳ ಜೀವಗಳು, ಶರೀರದಿಂದಲೂ ನಪುಂಸಕ ಮತ್ತು ಭಾವದಿಂದಲೂ ನಪುಂಸಕ. ಎರಡೆರಡು ವೇದಗಳು ಇರುವಂತಹ ಜಾಗಗಳು ಅಂತಂದ್ರೆ ನೋಡಿ, ಭೋಗಭೂಮಿಯ ಮನುಷ್ಯರು ಎರಡು ವೇದಗಳುಳ್ಳವರು, ಮನುಷ್ಯ ಮನುಷ್ಯನಿ, ಅಲ್ಲಿ ನಪುಂಸಕ ಜೀವಗಳಿಲ್ಲ. ಆಮೇಲೆ ಭೋಗಭೂಮಿಯ ತ್ರಿಯಂಚ ಪರ್ಯಾಯದ ಜೀವಗಳಲ್ಲಿ ಎರಡೇ ವೇದ. ಸ್ವರ್ಗದ ದೇವತೆಗಳಲ್ಲಿ ಎರಡೇ ವೇದ. ತ್ರಿಯಂಚ ಜೀವಗಳಲ್ಲಿ ಮತ್ತು ಮನುಷ್ಯರಲ್ಲಿ ಮೂರು ವೇದಗಳು. ಇಲ್ಲಿ ಸ್ತ್ರೀ ಪುರುಷ ನಪುಂಸಕ ಮೂರು ವೇದಗಳಿವೆ. ಶರೀರದ ಅಪೇಕ್ಷೆಯಿಂದ ಮೂರು, ಭಾವದ ಅಪೇಕ್ಷೆಯಿಂದಲೂ ಮೂರು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅನೇಕಾಂತ ಸಿದ್ಧಾಂತವನ್ನು ತಿಳಿದುಕೊಳ್ಳುವಕ್ಕೋಸ್ಕರ ಆನೆ ಉದಾಹರಣೆ. ಜನ್ಮಾಂಧ ಹುಟ್ಟಾಹುಟ್ಟಿ ಆರು ಜನ ಕುರುಡರು ಒಂದೇ ಊರೊಳಗಿದ್ದರು. ಅವರು ಆರೂ ಜನ ಕೂಡಿಕೊಂಡ್ರು. ಜನ ಎಲ್ಲ ಕೂಗ್ತಾ ಇದ್ದಾರೆ ಊರಿನವರು, ಆನೆ ಬಂದಿದೆ ಆನೆ ಬಂದಿದೆ ಅಂತ. ನಮಗೂ ಕೂಡ ನೋಡುವಂತ ಇಚ್ಛೆ ಆಗಿದೆ. ಆರು ಜನ ಆನೆಯನ್ನ ನೋಡುವಂತ ಇಚ್ಛೆ ಉಳ್ಳ ಆ ಜನ್ಮಾಂಧ ಮನುಷ್ಯರು ಎಲ್ಲಿ ಬಂದಿದೆ ಅಂತ ಕೇಳಿದ್ರು. ಆಮೇಲೆ ಅಲ್ಲಿ ಬಂದಿದೆ, ಗಲ್ಯಾಗ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ನಮ್ಮನ್ನ ಕೊಂಡೊಯ್ದು ಸ್ವಲ್ಪ ತೋರಿಸ್ತೀರಂತ ಕೇಳಿದ್ರು. ಅವಶ್ಯ ನಿಮಗೂ ಕೂಡ ನಾವು ತೋರಿಸ್ತೇವೆ ಅಂತ ಹೇಳಿದ್ರು. ಕೈ ಹಿಡಿದುಕೊಂಡು ಆ ಆರು ಜನರನ್ನ ಆರು ಮಂದಿ ಆನೆ ಮುಂದೆ ಹೋಗಿ ಬಿಟ್ಟುಬಿಟ್ರು. ಇಲ್ಲೇ ನಿಂತ್ಕೊಂಡಿದೆ ಆನೆ, ನೀವು ಆನೆಯನ್ನ ನೋಡಿಕೊಳ್ಳಿ ಅಂತ. ಕಣ್ಣಂತೂ ಇರಲಿಲ್ಲ, ಕಣ್ಣಿಲ್ಲದಂತಹ ಮನುಷ್ಯರು ಆನೆಯನ್ನ ನೋಡಲಿಕ್ಕೆ ಹೊರಟಿದ್ದಾರೆ. ಕಣ್ಣಿನಿಂದಲೇ ಆನೆಯನ್ನ ನೋಡಬೇಕಂತೇನಿಲ್ಲ, ಬೇರೆಯಾದ ಉಪಾಯಗಳಿಂದಲೂ ಕೂಡ ನಾವು ಆನೆಯನ್ನ ನೋಡಬಹುದು. ಯಾವ ತರ ನೋಡಬಹುದು? ಸ್ಪರ್ಶನೇಂದ್ರಿಯದಿಂದಲೂ ನೋಡಬಹುದು, ರಸನೇಂದ್ರಿಯದಿಂದ ನೋಡಬಹುದೇನು, ಘ್ರಾಣೇಂದ್ರಿಯದಿಂದ ನೋಡಬಹುದೇನು, ಚಕ್ಷು ಇಂದ್ರಿಯದಿಂದ ನೋಡಬಹುದು, ಆದರೆ ಅವರಿಗೆ ಚಕ್ಷು ಇಲ್ಲ. ಕರ್ಣೇಂದ್ರಿಯದಿಂದ ನೋಡಬಹುದೇನು? ನೋಡಬಹುದು, ಕೇಳಿ ನೋಡಬಹುದು. ಆನೆ ಒದರಿತು, ಆನೆ ಶಬ್ದನ ಕೇಳಿದರು, ಆನೆಯನ್ನು ಗುರುತು ಹಿಡಿದರು. ಒಂದು ಸಲ ಕೇಳಿದ ನಂತರ ಮತ್ತೊಮ್ಮೆ ಆನೆಯ ಶಬ್ದವನ್ನು ಕೇಳಿದಾಗ ಜನ್ಮಾಂದರೂ ಕೂಡ ಆನೆಯ ಶಬ್ದ ಇದೆ, ಇಲ್ಲಿ ಆನೆ ಬಂದಿದೆ ಅಂತ ಹೇಳಬಹುದು. ಕಿವಿಯಿಂದಲೂ ಕೂಡ ಆನೆಯನ್ನು ನೋಡಬಹುದು ಶಬ್ದದ ಆಧಾರದಿಂದ. ಆರು ಜನ ಹೋಗಿ ಆನೆಯ ಹತ್ತಿರ ನಿಂತುಕೊಂಡು ಬೇರೆ ಬೇರೆಯಾಗಿರ್ತಕ್ಕಂತಹ ಆನೆಯ ಅಂಗೋಪಾಂಗಗಳನ್ನು ಮುಟ್ಟಿ ಆನೆಯನ್ನ ಗುರುತು ಹಿಡಿಯಲಿಕ್ಕೆ ಪ್ರಯತ್ನ ಪಟ್ರು. ಒಬ್ಬ ಆನೆಯ ಸೊಂಡೆಯನ್ನು ಹಿಡಿದಿದ್ದ, ಮತ್ತೊಬ್ಬ ಆನೆಯ ಕಾಲನ್ನು ಹಿಡಿದಿದ್ದ, ಮತ್ತೊಬ್ಬ ಆನೆಯ ಬಾಲನ್ನು ಹಿಡಿದಿದ್ದ, ಇನ್ನೊಬ್ಬ ಆನೆಯ ಹಲ್ಲನ್ನು ಹಿಡಿದಿದ್ದ, ಹಲ್ಲು, ಮತ್ತೊಬ್ಬ ಕಿವಿಯನ್ನು ಹಿಡಿದಿದ್ದ, ಮತ್ತೊಬ್ಬ ಹೊಟ್ಟೆಗೆ ಕೈ ಹಚ್ಕೊಂಡು ನಿಂತಿದ್ದ. ಅವರೆಲ್ಲರೂ ಆನೆಯ ಪರಿಚಯವನ್ನು ಮಾಡಿಕೊಂಡ್ರು ಆರು ಜನ ಕೂಡಿಕೊಂಡು. ಉಳಿದ ಜನ ನಿಂತುಕೊಂಡು ನೋಡ್ತಾ ಇತ್ತು. ನೋಡೋಣ ಇವರು ಆನೆಯನ್ನ ಹೇಗೆ ಗುರ್ತ ಹಿಡಿತಾರೆ ಅಂತ ಕುತೂಹಲದಿಂದ ನೋಡ್ತಿದ್ರು. ಆರು ಜನ ತಮ್ಮ ತಮ್ಮ ಕೈಯಿಂದ ಆನೆಯನ್ನು ಮುಟ್ಟಿ ಗುರುತ ಹಿಡಿದು ಯಾವ ಅಂಗ ಯಾವ ಕೈಯಲ್ಲಿತ್ತೋ ಆನೆಯ ಆಕಾರ ಪ್ರಕಾರ ಅದೇ ತರ ಇದೆ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡ್ರು. ತೀರ್ಮಾನಕ್ಕೆ ಬಂದರು ಆರು ಜನ. ಯಾವ ಮನುಷ್ಯ ಸೊಂಡೆಯನ್ನು ಹಿಡಿದಿದ್ದನೋ ಅವನೇನಂದ ಅಂತಂದ್ರೆ, ಬಾಳೆ ಗಿಡದ ಇದ್ದ ಹಾಗೆ ಆನೆ ಇದೆ. ಆನೆ ಅಂದರೆ ಬಾಳೆ ಗಿಡದಂತೆ ಇರುವಂತಹ ಪ್ರಾಣಿ. ನಿಶ್ಚಯ ಮಾಡಿಕೊಂಡ. ಕಾಲನ್ನು ಹಿಡಿದವನು ಒಂದು ದೊಡ್ಡ ಕಂಬದಂತೆ ಆನೆ ಇರ್ತದೆ. ಆನೆ ಪ್ರಾಣಿ ಅಂತಂದ್ರೆ ಕಂಬದ ಹಾಗೆ ಗುಂಡಗಿರ್ತದೆ ಅಂತ, ಎತ್ತರವಾಗಿರ್ತಕ್ಕಂಥದ್ದು ಗುಂಡಗಿರ್ತದೆ. ಯಾವ ಮನುಷ್ಯ ಆನೆಯ ಬಾಲವನ್ನು ಹಿಡಿದಿದ್ದಲ್ಲ, ಅವನೇನು ಹೇಳಬೇಕು? ಮನೆಯೊಳಗೆ ಕಸಬರಿಗೆ ಇರ್ತದೆಯಲ್ಲ, ಆ ಕಸಬರಿಗೆ ಆಕಾರದಿಂದ ಆನೆ ಪ್ರಾಣಿ ಇರ್ತದೆ ಅಂತ ನಿಶ್ಚಯ ಮಾಡಿಕೊಂಡ. ಆಮೇಲೆ ಯಾವ ಮನುಷ್ಯ ಆನೆಯ ಹೊಟ್ಟೆಯನ್ನು ಸ್ಪರ್ಶ ಮಾಡಿ ಆನೆಯನ್ನು ಗುರುತು ಹಿಡಿತಿದ್ದ, ಅವನು ಬಹಳ ದೊಡ್ಡ ಗೋಡೆ ಆನೆ ಅಂದರೆ, ಹೀಗೆ ಅಂದುಕೊಂಡ. ಆಮೇಲೆ ಹಲ್ಲನ್ನು ಮುಟ್ಟಿದವನು ಅವನೇನು ಹೇಳಬೇಕು? ಆನೆ ಅಂತಂದ್ರೆ ಗೋಡೆಯಲ್ಲಿ ಗೂಟ ಹುಗಿತಾರಲ್ಲ, ಗೂಟ ಹುಗಿದ ಗೂಟಿನಂತೆ ಆನೆ ಪ್ರಾಣಿ ಇರ್ತದೆ ಅಂತ ನಿಶ್ಚಯ ಮಾಡಿಕೊಂಡ. ಇನ್ನು ಕಿವಿಯನ್ನು ಹಿಡಿದವನು ಕೇರುವ ಮರದಂತೆ ಆನೆಯ ಆಕಾರ ಇದೆ ಅಂತ ನಿಶ್ಚಯ ಮಾಡಿಕೊಂಡ. ಇವರೆಲ್ಲರೂ ಆರು ಮಂದಿ ಆನೆಯನ್ನ ನೋಡಿದ್ರು ಆನೆಯ ಪರಿಚಯ ಆಯಿತು. ಕಣ್ಣಿದ್ದವರು ಬರೀ ಅಪ್ಪ ನೀವು ಆರು ಮಂದಿ ಆನೆ ನೋಡಿದ್ರಿ ಅಂತ ಕೇಳಿದ್ರು. ಆಮೇಲೆ ನೋಡಿದು ಅಲ್ಲ ಅಂತಂದ್ರು. ನೀ ಏನ್ ನೋಡಿದಪ್ಪ ಆನೆ ಹೇಳು. ನಾನು ಆನೆಯನ್ನು ನೋಡಿದೆ, ಆದರೆ ಎಂಥ ಪ್ರಾಣಿ ಇರ್ತದೆ ಅಂತಕ್ಕಂಥದ್ದು ಆಶ್ಚರ್ಯಕರವಾದ ಮಾತು. ಆನೆ ಅಂತಂದ್ರೆ ಕೇರುವ ಮರದ ಹಾಗಿದೆ, ಆತನ ಮಾತು ಸುಳ್ಳಿದೆ ಏನು ಇಲ್ಲ, ಸತ್ತಿದೆ ಸತ್ತಿದೆ. ಆದರೆ ಆನೆಯ ಬೇರೆ ಪಾರ್ಟ್ಸ್ಗಳು ಅಂಗಗಳು ಗೊತ್ತಿಲ್ಲ. ಗೊತ್ತಿಲ್ಲದಂತಹ ಮನುಷ್ಯ ಆನೆಗೆ ಏನಂತ ತಿಳ್ಕೊಳ್ತಾನೆ? ಅದು ಮರದಂತೆ ಇದೆ, ಕೀರು ಮರದಂತೆ ಇದೆ ಅಂತ ತಿಳ್ಕೊಳ್ತಾನೆ. ಇದು ಮಿಥ್ಯಾನೋ ಅಥವಾ ಸತ್ಯ? ವಸ್ತುವಿನ ಏಕ ಅಂಶದ ಜ್ಞಾನವೂ ಕೂಡ ಅಸತ್ಯ ಜ್ಞಾನ. ವಸ್ತುವಿನ ಏಕಾಂಶವನ್ನು ಗ್ರಹಣ ಮಾಡುವಂತಹ ಜ್ಞಾನಕ್ಕೆ ಅಸತ್ಯ ಜ್ಞಾನ, ಮಿಥ್ಯಾ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಆನೆ ಮರದಂತೆಯೇ ಇದೆ, ನಾನು ನೋಡಿದ್ದೇನೆ, ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದ್ದೇನೆ, ನಾನು ಸುಳ್ಳು ಹೇಳುಲ್ಲ, ಯಾವ ತರದ ಕಂಡು ಬಂದಿದೆ ಅದೇ ತರದಲ್ಲಿ ಹೇಳ್ತಾ ಇದ್ದೇನೆ. ಇದು ಮಿಥ್ಯಾ ಇದೆಯೋ? ವಸ್ತುವಿನ ಏಕ ಅಂಶ ರೂಪವಾದ ಯಾವ ಜ್ಞಾನ ಇದೆಯಲ್ಲ ಅದು ಅಜ್ಞಾನ, ಅದು ಅಜ್ಞಾನ, ಜ್ಞಾನಲ್ಲದು. ಆದರೆ ಆ ಮನುಷ್ಯನಿಗೆ ಬೇರೆ ಅಂಧ ಮನುಷ್ಯರು ಕುರುಡು ಮನುಷ್ಯರು ನೋಡಿರ್ತಕ್ಕಂಥ ಆನೆಯ ಸ್ವರೂಪವನ್ನು ಹೇಳಿಕೊಟ್ರು ಅಂತಂದ್ರೆ ನಂಬಬಹುದೇನು? ಅವನಿಗೆ ಪಟಸೋದಿಲ್ಲ, ನೀ ಏನೋ ಸುಳ್ಳು ಮಾತನಾಡಿ ಬಂದಿದ್ಯಾ ಅನ್ನೋರವರು, ಸುಳ್ಳನ್ನು ನೋಡಿ ಬಂದಿದ್ಯಾ ಅಂತ ಅನ್ನೋರವರು. ಮರದಂತೆ ಇದ್ದುದನ್ನು ನಾನು ಕೈ ಆಡಿಸಿ ನೋಡಿ ಕೆಳಗ ಮೇಲೆ ಎಲ್ಲ ಕೈ ಆಡಿಸಿ ಬಂದಿದ್ದೀನಿ, ಮರದಂತೆ ಇದೆ ಆನೆ, ಮತ್ತು ನೀನು ಹೇಳೋದು ಕಂಬದಂತೆ ಇದೆ, ಸುಳ್ಳು ಹೇಳ್ತಾ ಇದ್ದೀನಿ ನೀನು, ಹೀಗೆ ಅನ್ನೋನಲ್ಲ. ಕಣ್ಣಿಲ್ಲದಂತಹ ಕುರುಡು ಮನುಷ್ಯರಿಗೆ ಹೇಗೆ ಆನೆಯ ಪರಿಚಯವಾಗುತ್ತದೆಯೋ ಹಾಗೆ ಜಿನ ಭಗವಂತರ ಆಗಮ ಜ್ಞಾನ, ಅನೇಕಾಂತ ಜ್ಞಾನ ಇಲ್ಲದಂತಹ ಮನುಷ್ಯರಿಗೆ ವಸ್ತುವಿನ ಏಕ ಅಂಶದ ಜ್ಞಾನವಾಗುತ್ತದೆಯೇ ವಿನಃ ಅನೇಕಾಂತ ರೂಪ ವಸ್ತುವಿನ ಜ್ಞಾನ ಆಗುವುದೇ ಇಲ್ಲ. ಅದಕ್ಕಾಗಿ ಜಿನ ಭಗವಂತರು ಹೇಳಿರತಕ್ಕಂತಹ ವಸ್ತುವಿನ ಸ್ವರೂಪವನ್ನು ಅನೇಕಾಂತ ರೂಪದಲ್ಲಿ ಯಾವ ತರದಿಂದ ಹೇಳಿದ್ದಾರೆ, ವಸ್ತುವಿನಲ್ಲಿ ಎಷ್ಟು ಧರ್ಮಗಳಿವೆ, ಯಾವ ಯಾವ ಧರ್ಮಗಳನ್ನು ಕೂಡಿಸಿದಾಗ, ಎಷ್ಟು ಧರ್ಮಗಳನ್ನು ಕೂಡಿಸಿದಾಗ ಒಂದು ವಸ್ತು ನಿರ್ಮಾಣವಾಯಿತು, ವಸ್ತುವಿನ ಅಸ್ತಿತ್ವಕ್ಕೆ ಅನಂತ ಧರ್ಮಗಳ ಅಸ್ತಿತ್ವ ಇದೆ, ಅನಂತ ಧರ್ಮಗಳ ಅಸ್ತಿತ್ವದ ಹೆಸರೇ ವಸ್ತು, ಅನೇಕಾಂತಾತ್ಮಕ ವಸ್ತು. ವಸ್ತು ಯಾವಾಗಲೂ ಅನೇಕಾಂತಾತ್ಮಕ, ಅನೇಕಾಂತಾತ್ಮಕ ಅಂದರೆ ಅನಂತ ಧರ್ಮವುಳ್ಳದ್ದು, ಅನಂತ ಶಕ್ತಿಯುಳ್ಳದ್ದು, ಅನಂತ ಸ್ವಭಾವವುಳ್ಳದ್ದು. ಸ್ವಭಾವನ್ನಿ ಧರ್ಮನ್ನಿ ಅಥವಾ ಪ್ರಕೃತಿಯನ್ನಿ ಎಲ್ಲ ಒಂದೇ, ಶಕ್ತಿಯನ್ನಿ ಗುಣನ್ನಿ ಎಲ್ಲ ಒಂದೇ. ಗುಣ ಧರ್ಮ ಶಕ್ತಿ ಸ್ವಭಾವ ನಿಸರ್ಗ ಎಲ್ಲ ಒಂದೇ, ಇವು ಧರ್ಮದ ಹೆಸರುಗಳು. ಈ ಧರ್ಮಗಳು ಎರಡು ರೂಪದಿಂದ ಇರ್ತವೆ, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್. ಅಜ್ಞಾನ ಎಲ್ಲಿದೆಯೋ ಅಲ್ಲಿ ಜ್ಞಾನವೂ ಇರಲೇಬೇಕು, ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ಅಜ್ಞಾನವೂ ಇರಲೇಬೇಕು. ಹಾಗಾದರೆ ಸಿದ್ಧ ಪರಮೇಶ್ವರಿಗಳಲ್ಲಿ ಜ್ಞಾನ ಇದೆ, ಅಜ್ಞಾನ ಎಲ್ಲಿದೆ ಅಂತ ಕೇಳಬಹುದು. ಅದಕ್ಕೂ ಉತ್ತರ ಇದೆ. ಸಿದ್ಧ ಪರಮೇಶ್ವರಿಗಳು ವರ್ತಮಾನ ಪರ್ಯಾಯದ ಅಪೇಕ್ಷೆಯಿಂದ ಜ್ಞಾನಿ, ಭೂತ ಪರ್ಯಾಯದ ಅಪೇಕ್ಷೆಯಿಂದ ಅಜ್ಞಾನಿ. ಭೂತ ಪರ್ಯಾಯ ಸಂಸಾರ ಪರ್ಯಾಯ, ಸಂಸಾರದಲ್ಲಿರುವಾಗ ಛದ್ಮಸ್ಥ ಇರುವಾಗ ಅಜ್ಞಾನಿ ಇದ್ರು, ವರ್ತಮಾನದಲ್ಲಿ ಜ್ಞಾನಿ ಇದ್ದಾರೆ, ಅಜ್ಞಾನ ಇಲ್ಲವೇ ಇಲ್ಲ. ಭವಿಷ್ಯದಲ್ಲಿ ಅಜ್ಞಾನಿ ಆಗ್ತಾರೇನು ಇಲ್ಲ, ಭವಿಷ್ಯದಲ್ಲಿ ಜ್ಞಾನಿಯಾಗಿಯೇ ಉಳಿಯುತ್ತಾರೆ. ಯಾಕೆಂದರೆ ಶುದ್ಧ ಪರಮೇಷ್ಠಿಗಳ ಜ್ಞಾನ, ಜ್ಞಾನ ಪರ್ಯಾಯ, ಸಾದಿ ಅನಂತ ಪರ್ಯಾಯ. ಸಾದಿ ಎಂದಾದರೂ ಪ್ರಾಪ್ತವಾಗಿದೆ ಜ್ಞಾನ, ಅನಂತ ಕಾಲದವರೆಗೆ ಉಳಿಯುವಂತಹ ಶಕ್ತಿ ಅದರಲ್ಲಿದೆ. ಅದಕ್ಕಾಗಿ ಸಾದಿ ಅನಂತ ಪರ್ಯಾಯ, ಸಿದ್ಧ ಪರಮಿಷ್ಠಿಗಳ ಜ್ಞಾನ ಸಾದಿ ಅನಂತ ಪರ್ಯಾಯ ಜ್ಞಾನ. ಅನೇಕಾಂತ, ಅನೇಕಾಂತದ ನಿಜವಾದ ಸ್ವರೂಪ ಗೊತ್ತಾಯಿತು. ಅದಕ್ಕೊಂದು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ವಸ್ತುವು ನಿತ್ಯ, ವಸ್ತು ಅನಿತ್ಯ, ವಸ್ತು ಒಂದು, ವಸ್ತು ಹಲವು ಇತ್ಯಾದಿ ಗುಣಗಳಿಂದ ಕೂಡಿದೆ. ಇದು ಅನೇಕಾಂತದ ಉದಾಹರಣೆ. ವಸ್ತು ನಿತ್ಯ ಸ್ವರೂಪ ಇದೆ ಅಂತಂದ್ರೆ ಇನ್ನೊಂದು ರೂಪದಲ್ಲಿ ಅನಿತ್ಯವೂ ಇದೆ. ಸಿದ್ಧ ಪರಮೇಷ್ಠಿಗಳ ಆತ್ಮ ನಿತ್ಯವೋ ಅಥವಾ ಅನಿತ್ಯವೋ? ನಿತ್ಯವೂ ಹೌದು, ಅನಿತ್ಯವೂ ಹೌದು. ಯಾವ ಅಪೇಕ್ಷೆಯಿಂದ? ಅದಕ್ಕೊಂದು ಅಪೇಕ್ಷೆ ಇದೆ. ಯಾವ ಅಪೇಕ್ಷೆಯಿಂದ ಅಂತಂದ್ರೆ, ಸಿದ್ಧ ಪರಮೇಷ್ಠಿಗಳ ಆತ್ಮ ದ್ರವ್ಯದ ಅಪೇಕ್ಷೆಯಿಂದ ಅದು ಯಾವಾಗಲೂ ಶಾಶ್ವತ. ದ್ರವ್ಯಕ್ಕೆ ನಾಶ ಇದೆಯೇನು ಇಲ್ಲ, ದ್ರವ್ಯಕ್ಕೆ ನಾಶ ಇಲ್ಲ. ಆದರೆ ದ್ರವ್ಯದಿಂದ ಉತ್ಪನ್ನವಾಗತಕ್ಕಂತಹ ಪರ್ಯಾಯಗಳಿಗೆ ವಿನಾಶ ಇದೆಯೋ ಅಥವಾ ಇಲ್ಲ? ಇದೆ. ಪ್ರತಿ ಸಮಯದಲ್ಲೂ ತಮ್ಮ ಕೇವಲ ಜ್ಞಾನದಿಂದ ತಿಳಿದುಕೊಳ್ಳತಕ್ಕಂತಹ ಯಾವ ಶಕ್ತಿ ವಿನಾಶ ಆಗ್ತಾ ಇದೆ ಅದು ಪರ್ಯಾಯ, ಅದು ವ್ಯಂಜನ ಅರ್ಥ ಪರ್ಯಾಯ. ಸಿದ್ಧ ಪರಮೇಷ್ಠಿಗಳ ಶುದ್ಧ ದ್ರವ್ಯ ಪೂರ್ವ ಶರೀರದ ಆಕಾರದಿಂದ ಇದೆ. ಪೂರ್ವ ಶರೀರ ಸಂಸಾರ ಶರೀರ, ಪೂರ್ವ ಶರೀರದ ಆಕಾರವಾಗಿ ಸಿದ್ಧ ಪರಮೇಷ್ಠಿಗಳ ಆತ್ಮ ಇದೆ. ಅದು ಸ್ವಭಾವ ವ್ಯಂಜನ ಪರ್ಯಾಯ, ಸ್ವಭಾವ ವ್ಯಂಜನ ಪರ್ಯಾಯ. ಸ್ವಭಾವ ಯಾಕೆ ಅಂತಂದ್ರೆ ಶರೀರಧಾರಿ ಇಲ್ಲ, ಆತ್ಮನ ಆಕಾರ ಮಾತ್ರ ಉಳಿದಿದೆ. ಅದು ಸ್ವಭಾವ, ಸ್ವಭಾವ ಪರ್ಯಾಯ. ಈ ಸ್ವಭಾವ ಪರ್ಯಾಯ ಇದು ಕೂಡ ಒಂದು ಪರ್ಯಾಯ. ಆದರೆ ಇದು ಎಂಥ ಪರ್ಯಾಯ? ಈ ಪರ್ಯಾಯದಲ್ಲಿ ಪರಿಣಮನವಿಲ್ಲ. ಇದು ಸಣ್ಣದೂ ಆಗುವುದಿಲ್ಲ, ದೊಡ್ಡದೂ ಆಗುವುದಿಲ್ಲ, ಪರಿವರ್ತನೆ ಇಲ್ಲ. ಈ ಪರ್ಯಾಯ ಸಾದಿ ಅನಂತ ಪರ್ಯಾಯ. ಎಂದಿನಿಂದ ಪ್ರಾಪ್ತವಾಗಿದೆಯೋ ಅಂದಿನಿಂದ ಹಿಡ್ಕೊಂಡು ಪ್ರಾಪ್ತ ಆಯಿತು, ಸಾದಿ ಆಯಿತು, ಪ್ರಾಪ್ತವಾಯಿತು. ಮೊದಲಿರಲಿಲ್ಲ, ಈಗ ಪ್ರಾಪ್ತ ಆಗಿದೆ, ಸಾದಿ ಆಯಿತು. ಅನಂತ ಕಾಲದವರೆಗೆ ಇದು ಉಳಿಯುವುದಿದೆ. ಅನಂತ ಕಾಲದವರೆಗೆ ಉಳಿಯುವ ಕಾರಣದಿಂದ ಸಾದಿ ಅನಂತ ಪರ್ಯಾಯ ಅಂತ ಹೇಳಿದರು. ಇನ್ನು ಸಿದ್ಧ ಪರಮೇಷ್ಠಿಗಳ ಕೇವಲ ಜ್ಞಾನ ಪ್ರತಿ ಕ್ಷಣ ಕ್ಷಣಕ್ಕೂ ತಿಳಿಯುವುದನ್ನು ನೋಡುವುದನ್ನು, ತಿಳಿಯುವುದನ್ನು ನೋಡುವುದನ್ನು ಮಾಡ್ತಾ ಇದೆ. ಒಂದು ಸಮಯದಲ್ಲಿ ಎಷ್ಟನ್ನು ತಿಳಿಯಿತೋ ಅದನ್ನು ಇನ್ನೊಂದು ಸಮಯದಲ್ಲಿ ಅದು ತಿಳಿಯಲಿಲ್ಲ. ಆ ತಿಳಿಯುವಂಥ ಮೊದಲನೇ ಸಮಯದ ಅರ್ಥ ಪರ್ಯಾಯ ವಿನಾಶವಾಯಿತು, ಹೊಸ ಅರ್ಥ ಪರ್ಯಾಯದ ಉತ್ಪತ್ತಿಯಾಯಿತು. ಆ ಅರ್ಥ ಪರ್ಯಾಯವೂ ಕೂಡ ಶುದ್ಧಿತ್ತು, ಈ ಅರ್ಥ ಪರ್ಯಾಯವೂ ಕೂಡ ಶುದ್ಧಿದೆ. ಏಕೆಂದರೆ ದ್ರವ್ಯ ಶುದ್ಧಿದೆ ಅಂದಮೇಲೆ ದ್ರವ್ಯದಿಂದ ಉತ್ಪನ್ನವಾಗತಕ್ಕಂತಹ ಪರ್ಯಾಯಗಳು ಕೂಡ ಶುದ್ಧವಾಗಿಯೇ ಇರುತ್ತವೆ. ದ್ರವ್ಯ ಶುದ್ಧಿದ್ದಾಗ ಪರ್ಯಾಯ ಶುದ್ಧ, ಪರ್ಯಾಯ ಶುದ್ಧ ಇದ್ದರೆ ನಕ್ಕಿ ನಿಯಮದಿಂದ ದ್ರವ್ಯವೂ ಶುದ್ಧ. ದ್ರವ್ಯ ಶುದ್ಧಿದ್ದರೆ ಪರ್ಯಾಯ ಶುದ್ಧ, ಪರ್ಯಾಯ ಶುದ್ಧ ಇದ್ದರೆ ದ್ರವ್ಯ ಶುದ್ಧ. ಆದರೆ ಈ ಪರ್ಯಾಯ ವಿನಾಶಶೀಲ. ಯಾವ ಪರ್ಯಾಯ? ಶುದ್ಧ ಅರ್ಥ ಪರ್ಯಾಯ, ಕೇವಲ ಜ್ಞಾನದಿಂದ ಉತ್ಪನ್ನ ಆಗತಕ್ಕಂತಹ ಅರ್ಥ ಪರ್ಯಾಯಗಳು, ಅನಂತ ಅರ್ಥ ಪರ್ಯಾಯಗಳು ಪ್ರತಿ ಕ್ಷಣಕ್ಕೂ ನಾಶವಾಗ್ತಾ ಇವೆ. ಪ್ರತಿ ಕ್ಷಣಕ್ಕೂ ಹೊಸ ಹೊಸದಾಗಿ ಉತ್ಪನ್ನ ಆಗ್ತಾ ಇವೆ. ಆದರೆ ಕೇವಲ ಜ್ಞಾನ ಅಂತಕ್ಕಂತಹ ಶಕ್ತಿ, ಆ ಗುಣ, ಆ ದ್ರವ್ಯ ಶಾಶ್ವತ ಇದೆ. ಕೇವಲ ಜ್ಞಾನ ಗುಣಕ್ಕೆ ನಾಶ ಇಲ್ಲ. ಕೇವಲ ಜ್ಞಾನ ಗುಣದಿಂದ ಉತ್ಪನ್ನವಾಗತಕ್ಕಂತಹ ಶುದ್ಧ ಅರ್ಥ ಪರ್ಯಾಯಕ್ಕೆ ವಿನಾಶ ಇದೆ. ದ್ರವ್ಯಕ್ಕೆ ವಿನಾಶ ಇಲ್ಲ. ಆದ್ದರಿಂದ ಸಿದ್ಧ ಪರಮೇಷ್ಠಿಗಳು ದ್ರವ್ಯದ ಅಪೇಕ್ಷೆಯಿಂದ, ಗುಣಗಳ ಅಪೇಕ್ಷೆಯಿಂದ ನಿತ್ಯ ಮತ್ತು ಶುದ್ಧ ಅರ್ಥ ಪರ್ಯಾಯಗಳ ಅಪೇಕ್ಷೆಯಿಂದ ಅನಿತ್ಯ. ಸಿದ್ಧ ಪರಮೇಷ್ಠಿಗಳು ನಿತ್ಯವೂ ಹೌದು, ಸಿದ್ಧ ಪರಮೇಷ್ಠಿಗಳು ಅನಿತ್ಯವೂ ಹೌದು. ಇದು ಅನೇಕಾಂತ ಸಿದ್ಧಾಂತ. ಈ ಅನೇಕಾಂತ ಸಿದ್ಧಾಂತವನ್ನು ಯಾರು ಹೇಳಿದರು? ತೀರ್ಥಂಕರ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ಇಂಥ ಎಲ್ಲ ಶುದ್ಧಾಶುದ್ಧ ವಸ್ತುಗಳ ಪರಿಣತಿಯನ್ನು ಕಂಡು ಸಂಸಾರಿ ಜೀವಿಗಳಿಗೆ ಉಪದೇಶವನ್ನು ನೀಡಿದರು. ಈ ಅನೇಕಾಂತ ಸಿದ್ಧಾಂತದ ಜ್ಞಾನವಾದ ಮೇಲೆ ನಮಗೆ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗುತ್ತೆ. ನಾವು ಎಲ್ಲಿಯೂ ಕೂಡ ನಮ್ಮ ಜ್ಞಾನದಿಂದ ಯಾವುದನ್ನು ವಿಚಾರ ಮಾಡಿದರೂ ಕೂಡ ನಾವು ಆ ಒಂದು ಆಗಮ ಜ್ಞಾನದ ಆಧಾರದಿಂದ, ಅನೇಕಾಂತ ಸಿದ್ಧಾಂತದ ಆಧಾರದಿಂದ ಮತ್ತು ಶಾದ್ವಾದ ಕಥನದ ಆಧಾರದಿಂದ ವಸ್ತು ಸ್ವರೂಪವನ್ನು ನಾವು ಯಾವಾಗ ಚಿಂತನೆ ಮಾಡಿಕೊಳ್ತೇವೆ ಆ ಚಿಂತನದಲ್ಲಿ ಯಾವುದೇ ಪ್ರಕಾರದ ಬಾಧೆ ವ್ಯತ್ಯಾಸ ಬರುವುದಿಲ್ಲ. ಆದ್ದರಿಂದ ನಮ್ಮ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ, ನಮ್ಮ ಸಮ್ಯಕ್ ಜ್ಞಾನದ ಜೊತೆಯಲ್ಲಿರತಕ್ಕಂತಹ ವಸ್ತುವಿನ ವಿಶ್ವಾಸ, ಅನೇಕಾಂತಾತ್ಮಕ ವಸ್ತುವಿನ ವಿಶ್ವಾಸ, ಆಗಮ ಜ್ಞಾನದ ವಿಶ್ವಾಸ. ನಾವು ಆಗಮ ಮಾರ್ಗಿಗಳು ಅಥವಾ ಆರ್ಷ ಮಾರ್ಗಿಗಳು? ಆರಗಮ ಮಾರ್ಗಿಗಳು. ನಾವು ಆಗಮ ಮಾರ್ಗಿಗಳು ಅಥವಾ ಬೀಸ್ಪಂತಿಗಳು? ಬೀಸ್ ಅಂದ್ರೆ ಅನ್ನೋದು ಎಲ್ಲಿ ಶಾಸ್ತ್ರದಲ್ಲಿ ಬಂದಿಲ್ಲ, ತೇರನ್ನು ಬಂದಿಲ್ಲ, ಬೀಸನು ಬಂದಿಲ್ಲ. ಶಾಸ್ತ್ರದಲ್ಲಿ ಏನಿದೆ ಅಂತಂದ್ರೆ ಆಗಮ ಮಾತ್ರ ಇದೆ. ಕಾಲಕಾಲಕ್ಕೆ ಬಂದಂತ ಅಲ್ಲಿಂದೊಂದು ಇಲ್ಲಿಂದೊಂದು ಬಂದು ಶಾಸ್ತ್ರದಲ್ಲಿ ಕೂಡಿರತಕ್ಕಂತಹ ವಿಷಯಗಳಿಗೆ, ಮಿಶ್ರಿತ ವಿಷಯಗಳಿಗೆ ಆರ್ಷ, ಮತ್ತು ಮೂಲಭೂತ ಸಿದ್ಧಾಂತಗಳಿಗೆ, ಕೇವಲ ಭಗವಂತರ ಸಿದ್ಧಾಂತಗಳಿಗೆ ಆಗಮ ಅಂತ ಹೇಳಿದರು. ನಮಗೆ ಆಗಮದ ಮೇಲೆ ವಿಶ್ವಾಸ ಆದಾಗ ಅನೇಕಾಂತದ ಜ್ಞಾನವಾಗುತ್ತೆ. ಅನೇಕಾಂತದ ಜ್ಞಾನ ಆದಾಗ ಸಮ್ಯಕ್ ಜ್ಞಾನ ಪ್ರಾಪ್ತವಾಗ್ತದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇವು ಎರಡೂ ಪ್ರಾಪ್ತ ಆದಾಗ ಸಂಯಮ ಏನು ಪ್ರಾಪ್ತ ಆಗ್ತದೆಯಲ್ಲ, ಅದು ಕೂಡ ಸಮ್ಯಕ್ ಸಂಯಮ ಇರ್ತದೆ. ಈ ರೀತಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ ಮೂರರ ಉತ್ಪತ್ತಿಯಿಂದ ಕರ್ಮಗಳ ವಿನಾಶವಾಗಿ ಆತ್ಮನ ಸ್ವತಂತ್ರತೆ ಗೊತ್ತಾಗಿ, ಆತ್ಮನ ಶುದ್ಧ ವಸ್ತುವಿನ ಸ್ವರೂಪ ಸ್ಪಷ್ಟ ಜ್ಞಾನದಿಂದ ಸ್ಪಷ್ಟ ಗೊತ್ತಾಗಿ ಕರ್ಮಗಳ ವಿನಾಶವಾಗುವುದರಿಂದ ನಮಗೂ ಕೂಡ ಕೇವಲ ಜ್ಞಾನದ ಪ್ರಾಪ್ತಿ, ಸಿದ್ಧ ಪರಮಿಷ್ಠಿಗಳ ಅವಸ್ಥೆ ಪ್ರಾಪ್ತ ಆಗ್ತದೆ. ಆದ್ದರಿಂದ ತೀರ್ಥಂಕರರ ಅನೇಕಾಂತ ಸಿದ್ಧಾಂತವೇ ಶರಣು, ಅದರ ಅಧ್ಯಯನವೇ ಸಮ್ಯಕ್ ಜ್ಞಾನ, ಅದರ ವಿಶ್ವಾಸವೇ ಸಮ್ಯಕ್ ದರ್ಶನ, ಅದರ ಆಚರಣವೇ ಸಮ್ಯಕ್ ಚಾರಿತ್ರ. ಇದು ಅನೇಕಾಂತಾತ್ಮಕ ವಸ್ತು, ಅನಾದಿ ಕಾಲದಿಂದ ಇದೆ, ಅನಾದಿ ಕಾಲದವರೆಗೆ ಇರುವುದಿದೆ. ಜನಗಳ ಕಲ್ಯಾಣ ಅನೇಕಾಂತದಿಂದಿದೆ, ಆಗಮದಿಂದಿದೆ, ಪಂಥಗಳಿಂದಿಲ್ಲ. ಅದಕ್ಕಾಗಿ ಆಗಮಂ ಶರಣಂ ಗಚ್ಚಾಮಿ. ಟೈಮ್ ಆಗಿದೆ ಜಿನ್ವಾನಿ.
ಪ್ರಭು ದೇವ ತುಮಾರೇ ಪವಿತ್ರ.